శ్రీ గురుభ్యో నమః హరిః ఓం. హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవత్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుదనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాకృతానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యావాదశారిణ ఇష్టదాన్ కష్టహర్తృన్న విద్యామాన్యాన్మునిన్ నమ. వాజరాజపదద్వంద్వ వారిజాసక్తమానసాన్ విశ్వప్రియ గురున్ వందే మందోహం ధీ విశుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంత్యేవ శబదో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. శ్రీగురుభ్యో నమః హరిః ఓం. జరజ్యేష్ఠనిభాకారం జగదీశపదాశ్రయం జగదీతర విఖ్యాతం జగన్నాథగురుం భజే. శ్రీగురుభ్యో నమః. హరికథామృతసార గురుగళ కరుణదిందాపనిధి కేళువె పరమ భగవద్భక్తరిదనాదరి కేళువదు. ఆదియల్లి క్షరాక్షరాక్షద్వేధ అక్షరదొడు రమా మధుసూదనదు క్షరగణుడు ప్రకృతి ప్రణవ కాలదుడు. వేద ముఖ్య తృణాంత జీవర భేదగడను అరితి ఈ రహస్యవ బోధిసదె మందరిగే సర్వత్ర దలిచింతిపోదు. హేతన్ ఆదియల్లి అందరే సృష్టియ ప్రారంభకే మొదలు హేగిరుతే అందరే క్షర అక్షరాక్షద్వేధ ಎರಡು ಪ್ರಕಾರ ಇದೆ, ಕ್ಷರರು ಅಕ್ಷರರು ಅಂತ ಎರಡು ರೀತಿ ಇದೆ. ಅದರಲ್ಲಿ ಅಕ್ಷರದೊಳು ಅಕ್ಷರ ತತ್ವದಲ್ಲಿ ಯಾರ್ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ನಾಶರಹಿತರಾದವರಲ್ಲಿ ರಮ ಮಧುಸೂದನರು. ಲಕ್ಷ್ಮೀದೇವಿ ಮಧುನಾಮಕ ದೈತ್ಯನ ಸಂಹಾರ ಮಾಡಿದಂತಹ ಶ್ರೀಹರಿ ಇಬ್ಬರೇ ಅಕ್ಷರರು. ಇನ್ನ ಕ್ಷರಗಳು ಕ್ಷರತತ್ವದಲ್ಲಿ ಪ್ರಕೃತಿ ಮೂಲ ಜಡಪ್ರಕೃತಿಗೆ ವಿಶೇಷವಾಗಿರತಕ್ಕಂಥ ರಮಾ ಅಭಿಮನ್ಯಮಾನವಾಗಿರತಕ್ಕಂಥ ಜಡಪ್ರಕೃತಿ, ಅದರಿಂದ ಸತ್ವಜಸ್ತಮು ಬಿಂದುಗಳನ್ನು ಉಪಚಯ ಮಾಡಿ ಅಂದರೆ ಮೂಲ ಪ್ರಕೃತಿಯಲ್ಲಿ ಸತ್ವ ರಜಸ್ತಮೋ ಅಂಶಗಳು ಅಥವಾ ಬಿಂದುಗಳಿವೆ, ಅವುಗಳನ್ನು ದೊಡ್ಡದಾಗಿ ಮಾಡಿ ವಿಶೇಷವಾಗಿ ಆ ಸತ್ವಗುಣ ರಜೋಗುಣ ತಮೋಗುಣ ಅಂತ ತಗೊಂಡು ಬರ್ತಾ ಇದ್ದಾರೆ. ನಂತರ ಪ್ರಣವ ಓಂಕಾರ, ಇನ್ನ ವಿಶೇಷವಾಗಿರತಕ್ಕಂಥ ಕಾಲದಳು ಮಹಾಕಾಲ ಮತ್ತು ನಿತ್ಯಕಾಲ ಅನಿತ್ಯಕಾಲ ಅಂತ ಈ ರೀತಿಯಾಗಿ ಓಂಕಾರದಲ್ಲಿ ವಿಶೇಷವಾಗಿರತಕ್ಕಂಥ ಅಂದರೆ ಸೃಷ್ಟಿ ಪ್ರಾರಂಭದಲ್ಲಿ ಓಂಕಾರದಿಂದ ಸರ್ವ ಭಾಷಾ ಅಭಿವ್ಯಂಜಕ ಶಕ್ತಿ ಇದೆ ಅಲ್ಲಿ. ನಿತ್ಯಾನಿತ್ಯವಾದ ಪುರಾಣಾದಿಗಳು ಅಂದರೆ ಪುರಾಣಗಳಲ್ಲಿ ಅರ್ಥ ನಿತ್ಯ ಶಬ್ದತಃ ಅನಿತ್ಯ. ಇನ್ನು ಮಹಾಕಾಲ ಅದು ನಿತ್ಯ ಆದರೂ ಕೂಡ ಅಣು ಮೊದಲಾದ ಕಾಲದ ಭಾಗಗಳೆಲ್ಲ ಅನಿತ್ಯ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಪ್ರಣವಕ್ಕೆ ಬ್ರಹ್ಮದೇವರು ಅಭಿಮಾನಿಗಳು, ಕಾಲಕ್ಕೆ ಗರುಡದೇವರು ಅಭಿಮಾನಿಗಳು ಈ ರೀತಿಯಾಗಿ ನಿಂತಿದ್ದಾರೆ. ಆದ್ದರಿಂದ ಇವರೆಲ್ಲರೂ ಕೂಡ ಕ್ಷರರು ಅಂತ ಹೇಳ್ತಾ ಇದ್ದಾರೆ. ನಂತರ ವೇದ ಮುಖ್ಯ ತೃಣಾಂತ ಜೀವರ ಭೇದಗಳನ್ನು ಅರಿತು, ಬ್ರಹ್ಮದೇವರೇ ಮೊದಲು ಮಾಡಿ ತೃಣ ಪರ್ಯಂತ ಎಲ್ಲಾ ಜೀವರ ಸ್ಥೂಲ ಶರೀರ ಮೊದಲುಕೊಂಡು ಲಿಂಗದೇಹ ಪರ್ಯಂತ ಎಲ್ಲ ನಾಶವುಳ್ಳದ್ದೆಂದು ತಿಳ್ಕೊಂಡು, ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರಿಗೂ ಕೂಡ ಲಿಂಗದೇಹ ಇದೆ, ಅನಿರುದ್ಧ ದೇಹ ಇದೆ, ಸ್ಥೂಲ ದೇಹ ಇದೆ, ಇವೆಲ್ಲ ನಾಶ ಇರುವಂತಹ ದೇಹಗಳು. ಈ ದೇಹಗಳು ಹೊಂದಿದ್ದರಿಂದ ಇವೆಲ್ಲ ಕ್ಷರರು ಅಂತ ತಿಳಿಯಬೇಕು. ನಂತರ ಈ ರಹಸ್ಯವ ಅಂದ್ರು. ಈ ಅಕ್ಷರ ತತ್ವ ಅಂತ ಹೇಳಿದಾಗ ರಮಾನಾರಾಯಣರು, ಈ ಕ್ಷರದಲ್ಲಿ ಅಂತ ಹೇಳಿದರೆ ಬ್ರಹ್ಮಾದಿ ತೃಣಾಂತ ಜೀವರಾಶಿಗಳು ಅಂತ ಹೇಳುತ್ತ, ಈ ರೀತಿಯಾಗಿ ರಹಸ್ಯಗಳನ್ನ ತಿಳಿದುಕೊಂಡು ಮಂದರಿಗೆ ಬೋಧಿಸದೆ, ಅಂದರೆ ಯಾರಿಗಾದರೆ ಪಕ್ವತ ಬರಲಿಲ್ಲ ಅಂಥವರಿಗೆ ತನ್ನ ಬೋಧನೆ ಮಾಡದೆ ಸರ್ವತ್ರದಲ್ಲಿ ಚಿಂತಿಪು, ಎಲ್ಲಾ ಕಡೆ ಕೂಡ ಈ ಭಗವಂತನನ್ನ ಆಯಾ ಪದಾರ್ಥಗಳಲ್ಲಿ ಆಯಾ ಜೀವರಾಶಿಗಳಲ್ಲಿ, ಬ್ರಹ್ಮ ಮೊದಲು ತೃಣಪರ್ಯಂತ ಸಕಲ ಜೀವರಾಶಿಗಳಲ್ಲಿ, ಮತ್ತು ಓಂಕಾರ ಪ್ರಕೃತಿ ಕಾಲ ಮೊದಲಾದ ಎಲ್ಲದರಲ್ಲೂ ಕೂಡ ಭಗವಂತನೇ ಇದ್ದಾನೆ. ಅವನೇ ಅವುಗಳವುಗಳಲ್ಲಿ ಇರುವಂತಹ ಭೇದವನ್ನ ಪ್ರಕಟ ಮಾಡುತ್ತಾ ಇದ್ದಾನೆ. ಇಲ್ಲಿ ಭೇದ ದೇವರು ಕೊಟ್ಟದ್ದಲ್ಲ, ಭೇದ ತಾನಾಗಿ ಉಂಟು, ಅದನ್ನು ಪ್ರಕಟ ಮಾಡಿದ ಭಗವಂತ ಎಂಬ ರಹಸ್ಯವನ್ನ ಚೆನ್ನಾಗಿ ನಾವು ತಿಳ್ಕೋಬೇಕು, ತಿಳಿದು ಚಿಂತನೆ ಮಾಡಬೇಕು ಎಂಬುದನ್ನ ವಿಧಾನ ಮಾಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ನಳಿನ ಮಿತ್ರಗೆ ಇಂದ್ರಧನು ದೀಪದಿಂ ದೀಪಗಳು ಪೊರಮಟ್ಟು ಆಪಣಾಲಯಗತ ತಿಮಿರಗಳ ತಾ ಪರಿಹರ ಗೈಸಿ ತದ್ಗದ ಪದಾರ್ಥ ತೋರ್ಪಂತೆ ಸೌಪರ್ಣಿ ವರವಹನು ತಾ ಬಹುರೂಪ ನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ. ದೇವರ ರೂಪಗಳು ಒಂದರಿಂದ ಒಂದು ಒಂದರಿಂದ ಒಂದು ಹೊರಡುತ್ತಾ ಹೋಗುತ್ತೆ. ಅದು ಹೇಗೆ ಹೊರಡುತ್ತೆ ಅಂದರೆ ಜೀವರ ಸೃಷ್ಟಿ ವಿಕಾರದಿಂದ ಕೂಡಿದ್ದು, ಅಂದರೆ ಶರೀರದ ವಿಕಾರ ಇರುತ್ತೆ. ಆದರೆ ಭಗವಂತನ ಸೃಷ್ಟಿ ಅಂದರೆ ಒಂದು ದೀಪದಿಂದ ಇನ್ನೊಂದು ದೀಪ ಹೊರಬಂದಾಗ ಆ ಮೊದಲು ಯಾವ ದೀಪದಿಂದ ಈ ದೀಪ ಹೊರಬಂತೋ ಮೊದಲು ಇದ್ದ ದೀಪಕ್ಕೆ ಯಾವ ವಿಕಾರವೂ ಇಲ್ಲ, ಹಾಗೇ ಇರುತ್ತೆ. ಅದರಂತೆ ಈ ದೀಪ ಬಂತು, ಇನ್ನೊಂದು ದೀಪ ಬಂತು, ಹಾಗೆ 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 ಎಲ್ಲಾ ಕಡೆ ದೀಪಗಳು ಕೂಡ ಬಂದರೂ ಕೂಡ ಯಾವ ವಿಕಾರವೂ ಇಲ್ಲದೆ ಆ ದೀಪದಲ್ಲಿ ಹೇಗಿರುತ್ತೋ ಪ್ರತಿಯೊಂದು ದೀಪವೂ ಕೂಡ ಭಗವಂತನ ರೂಪಗಳು ಹೇಗಿರುತ್ತೆ, ದೀಪದಿಂ ದೀಪಗಳು ಪೊರಮಟ್ಟು ಆಪಣ ಆಲಯಗತ ಅಂದ್ರು. ದೀಪ ಪ್ರಕಾಶದಿಂದ ಆ ಕತ್ತಲೆ ಏನು ಮಾಡುತ್ತೆ, ಅಂಗಡಿಗಳಲ್ಲಿ ಮನೆಯಲ್ಲಿ ಇರತಕ್ಕಂತಹ ಕತ್ತಲೆಯನ್ನು ಪರಿಹಾರ ಗೈಸಿ ತದ್ಗತ ಪದಾರ್ಥ ತೋರ್ಪಂತೆ, ಆ ಕತ್ತಲೆಗಳನ್ನೆಲ್ಲ ಪರಿಹಾರ ಮಾಡಿ ಅಲ್ಲಿರತಕ್ಕಂಥ ಎಲ್ಲ ವಿಶೇಷವಾಗಿರತಕ್ಕಂಥ ಎಲ್ಲ ಪದಾರ್ಥಗಳನ್ನ ತಾನು ತೋರ್ತಾ ಇರುತ್ತೆ. ಹಾಗೆ ಭಗವಂತ ತಾ ಬಹುರೂಪ ನಾಮದಿ, ತನ್ನ ವಿಶೇಷವಾಗಿರತಕ್ಕಂಥ ಅನೇಕ ರೂಪಗಳಿಂದ ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿದ್ದು. ಇಲ್ಲಿ ಎಲ್ಲಾ ಕಡೆ ಅಂತ ಹೇಳಿದರೆ ಮೊದಲು ನಮ್ಮಲ್ಲಿ ಭಗವಂತ ಹೇಗೆ ವ್ಯಾಪಿಸಿದ್ದಾನೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು, ನಂತರ ಇದೇ ರೀತಿಯಲ್ಲಿ ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ ಎಂಬುದನ್ನು ನೋಡಬೇಕು. ನಮ್ಮಲ್ಲೇ ನಾವು ತಿಳಿಯದೇ ಇದ್ದಾಗ ಎಲ್ಲಾ ಕಡೆ ಚಿಂತನೆ ಮಾಡಲಿಕ್ಕೆ ಮಾಡುವುದೆಂಬುದು ಅಸಾಧ್ಯವಾಗುತ್ತೆ. ಆದ ಕಾರಣ ನಮ್ಮಲ್ಲಿ ಏಳು ಸಪ್ತ ಧಾತುಗಳು, ನಂತರ ಹನ್ನೊಂದು ಇಂದ್ರಿಯಗಳು, ಎಲ್ಲಾ ಕಡೆ ಭಗವದ್ ರೂಪಗಳು ಚೆನ್ನಾಗಿ ನಿಂತಿವೆ. ಹೇಗಪ್ಪ ಅಂದರೆ ಹೃದಯದಲ್ಲಿರತಕ್ಕಂಥ ಭಗವಂತನ ರೂಪ ಪ್ರಧಾನ ದೀಪ, ಆ ದೀಪದಿಂದ ಹೊರಟಂತ ಅನೇಕ ದೀಪಗಳು ನಮ್ಮ ಶರೀರದಲ್ಲಿರುವ ಭಗವದ್ ರೂಪಗಳು. ಮೊದಲೇ ಹೇಳಿದ್ದೆ ಬಿಂಬರೂಪ, ಜೀವನ ಸ್ವರೂಪ ದೇಹದ ಒಳಗೆ ಬಿಂಬರೂಪ, ಆ ಸ್ವರೂಪ ದೇಹದ ಮೇಲೆ ಲಿಂಗದೇಹ, ಲಿಂಗದೇಹದ ಮೇಲೆ ಅನಿರುದ್ಧ ದೇಹ ಅಂತ ಇಷ್ಟು. ಇಲ್ಲಿ ಬಿಂಬಮೂರ್ತಿ ಪ್ರಧಾನ ದೀಪ ಆದರೆ ಆ ದೀಪದಿಂದ ಹೊರಟ ಅನೇಕ ಭಗವದ್ ರೂಪಗಳು ದೀಪಗಳಂತೆ ನಮ್ಮ ಸ್ವರೂಪ ದೇಹದಲ್ಲಿ ತುಂಬಿವೆ. ಹಾಗೆ ಆ ಬಿಂಬಮೂರ್ತಿಯಿಂದ ಹೊರಟಂತಹ ಅನೇಕ ರೂಪಗಳೇ ದೀಪಗಳಂತೆ ನಮ್ಮ ಲಿಂಗದೇಹದಲ್ಲಿ ಎಲ್ಲಾ ಕಡೆ ತುಂಬಿದೆ. ಆ ಬಿಂಬಮೂರ್ತಿಯಿಂದ ಹೊರಟಂತಹ ಅನೇಕ ಭಗವದ್ ರೂಪಗಳೇ ದೀಪಗಳಂತೆ ಹೊಳೆಯುತ್ತಾ ಅನಿರುದ್ಧ ದೇಹ ತುಂಬ ತುಂಬಿವೆ. ಆದರೆ ಈ ಸ್ಥೂಲ ದೇಹದಲ್ಲಿ ಎಲ್ಲಾ ಕಡೆ ದೀಪಗಳಂತೆ ವ್ಯಾಪಿಸಿದ ಭಗವದ್ ರೂಪಗಳೇನಿವೆ ಆ ರೂಪಗಳಿಗೆ ಹುಟ್ಟುಕೊಟ್ಟ ಪ್ರಧಾನ ದೀಪ ಬಿಂಬ ಅಲ್ಲ, ಇಲ್ಲಿ ಈ ಸ್ಥೂಲ ದೇಹದ ಹೃದಯ ಕಮಲದಲ್ಲಿ ನಿಂತ ಭಗವದ್ ರೂಪ. ಈ ರೂಪ ಎಲ್ಲಿಂದ ಬಂದಿರುತ್ತೆ ಅಂತ ಹೇಳಿದರೆ, ಇದು ಸರ್ವತ್ರ ವ್ಯಾಪ್ತವಾದ ಭಗವದ್ ರೂಪದಿಂದ ಎಲ್ಲಾ ಕಡೆ ಹೊರಗಡೆ ವ್ಯಾಪ್ತವಾದ ಮೂಲ ರೂಪ ನಾರಾಯಣ ಏನಿರುತ್ತೆ ರೂಪ ಇರುತ್ತೆ ಆ ರೂಪದಿಂದ ನಮಗೆ ಈ ತಾಯಿಯ ಹೊಟ್ಟೆಯಲ್ಲಿ ಈ ಶರೀರ ನಮಗೆ ಸಂಪರ್ಕ ಆಗುವಾಗ ಶರೀರದಲ್ಲಿ ಅನಿರುದ್ಧ ದೇಹ ಸಹಿತ ಜೀವನನ್ನ ದೇವ ಪ್ರವೇಶ ಮಾಡಿಸಿ ಆ ದೇಹದೊಳಗೆ ಹೊರಗಿರುವ ತನ್ನ ರೂಪದಿಂದ ಒಂದು ರೂಪ ಧಾರಣೆ ಮಾಡಿಕೊಂಡು ಇಲ್ಲಿ ಪ್ರಕಟನೆ ಆಗ್ತಾನೆ. ಆ ರೂಪದಿಂದ ವಿಶೇಷವಾಗಿ ಈ ಸ್ಥೂಲ ದೇಹದೊಳಗಿರುವ ಅನಂತ ರೂಪಗಳು ದೀಪಗಳಂತೆ ಹೊರಟು ಬರುತ್ತೆ. ಆ ರೀತಿಯಲ್ಲಿ ಒಂದು ದೃಷ್ಟಿಯಲ್ಲಿ ನೋಡಿದರೆ ಒಳಗಿರುವ ಮೂಲ ಮೂರ್ತಿ ಬಿಂಬ, ಆತನಿಂದ ಹೊರಟು ಬಂದ ದೀಪಗಳು ಹೇಗೆ, ದೀಪಾವಳಿ ಕಾಲಕ್ಕೆ ಮನೆ ತುಂಬಾ ದೀಪಗಳಿಟ್ಟರೆ ಹೇಗಿದೆ, ಆ ತರ ನಮ್ಮ ಇಡೀ ಶರೀರ ತುಂಬಾ ಭಗವಂತನ ರೂಪಗಳು, ಕಾಂತಿಮಯವಾದ ಭಗವಂತನ ರೂಪಗಳು ಒಂದೊಂದು ಕಣದಲ್ಲೂ ತುಂಬಿವೆ. ನೋಡುವ ದೃಷ್ಟಿ ಇದ್ರೆ ಮೈಯೆಲ್ಲ ದೀಪಗಳ ಮಯ, ಆ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಗವಂತ ಸೌಪರ್ಣಿ ವರವಾಹನ, ಒಂದೊಂದು ರೂಪವೂ ಕೂಡ ಗರುಡ ವಾಹನ ರೂಪ. ತಾ ಬಹುರೂಪ ನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು, ಎಲ್ಲಾ ಕಡೆಯಲ್ಲಿ ತಾನೇ ಬಹುರೂಪಗಳಿಂದ ಬಹುನಾಮಗಳಿಂದ ವ್ಯಾಪಿಸಿದ್ದು, ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲ್ಲಿ, ಯಥೇಷ್ಟ ಮಹಿಮೆಯ ಅಂದರೆ ಹೇಳ್ತಾ ಇದ್ದಾರೆ ಯಾವ ಯಾವ ಜೀವರಿಗೆ ಎಷ್ಟೆಷ್ಟು ಯೋಗ್ಯತೆ ಇರುತ್ತೋ, ಯಾರು ಯಾರಿಗೆ ಎಷ್ಟೆಷ್ಟು ತನ್ನ ಆಲೋಚನೆ ಕೊಡಬೇಕೋ, ಯಾರು ಯಾರಿಗೆ ಎಷ್ಟೆಷ್ಟು ತನ್ನ ಮಹಿಮೆಯನ್ನು ತೋರಬೇಕೋ ಅಷ್ಟೇ ಅವರಿಗೆ ತೋರತಾನೆ. ಹೇಗೆ ತಿಳಿಸದಲೆ ತನ್ನ ಅನಂತ ಮಹಿಮೆಯನ್ನ, ಅನಂತ ಗುಣಗಳನ್ನ, ಅನಂತ ಕ್ರಿಯೆಗಳನ್ನ, ಅನಂತ ರೂಪಗಳನ್ನ ಯಾರಿಗೂ ತೋರಿಕೊಡಲ್ಲ. ಅವರವರಿಗೆ ಎಷ್ಟೆಷ್ಟು ಅದು ಕೂಡ ಜೀವ ಯೋಗ್ಯತೆ ಇರಬಹುದು, ಕಾಲ ಪಕ್ವ ಆಗದಿದ್ದರೆ ಸ್ವಲ್ಪ ತೋರುತ್ತಾನೆ. ಆ ಜೀವನ ಯೋಗ್ಯತ ಕರ್ಮ ಪಕ್ವತ ಇಷ್ಟೆಲ್ಲ ತಿಳ್ಕೊಂಡು ಕಾಲ ಇದಕ್ಕೆಲ್ಲ ತಕ್ಕಂತೆ ಅವರವರಿಗೆ ಬೇಕಾದ ತನ್ನ ಗುಣಗಳನ್ನು ಪ್ರಕಟ ಮಾಡುತ್ತಾ ಹೋಗ್ತಾನೆ ಭಗವಂತ. ಇದನ್ನು ನಾವು ಚಿಂತನೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಅಂದರೆ ಇಲ್ಲಿ ಚಿಂತನೆ ಮಾಡಬೇಕಾದ ವಿಶೇಷ ಏನು ಅಂದರೆ, ನಮ್ಮ ಶರೀರದಲ್ಲಿರತಕ್ಕಂತಹ ಭಗವದ್ ರೂಪ ವಿಶೇಷವಾಗಿ ಎಲ್ಲಾ ಕಡೆ ವ್ಯಾಪಿಸಿದ್ದು, ಆ ರೂಪದ ಚಿಂತನೆ ಈ ರೀತಿಯಾಗಿ ಬರಲಿ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಡಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗುಳಿಹುದು ಅನುಪಾಧಿಯಲ್ಲಿ ಪ್ರತಿಬಿಂಬಹ್ವಯದಿ ಹರಿಗೆ ತಿಳಿಯೇ ತ್ರಿಕಕುದ್ಧಾಮನತಿ ಮಂಗಳ ಸ್ವರೂಪವ ಸರ್ವಠಾವಿಲಿ ಹೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ಭಗವಂತನ ಚಿಂತನೆ ಎಂಬುದು ಈ ರೀತಿ ಮಾಡಿದರೆ ಹೇಗಾಗುತ್ತೆ ಎಂಬುದನ್ನ, ಏನು ಫಲ ಬರುತ್ತೆ ಹೇಗಾಗುತ್ತೆ ಎಂಬುದನ್ನ ಚೆನ್ನಾಗಿ ದಾಸರಾಯರು ತಿಳಿಸಿಕೊಡುತ್ತಾರೆ. ನಳಿನ ಮಿತ್ರಗೆ, ನಳಿನ ಅಂದ್ರೆ ಕಮಲ, ಕಮಲಕ್ಕೆ ಸಖನಾದಂತಹ ಸೂರ್ಯನಿಗೆ ಇಂದ್ರಧನು ಅಂದ್ರೆ ಕಾಮನ ಬಿಲ್ಲು ಅಂತ, ವಿಶೇಷವಾಗಿ ಆ ನೀರಿನಿಂದ ನೀರೇ ಉಪಾಧಿ ಕನ್ನಡಿಯಂತೆ ಇಟ್ಟುಕೊಂಡು ತೋರುವಂತದ್ದು, ಅದಕ್ಕೆ ಪ್ರತಿಫಲಿಸುವಂತೆ ಸೂರ್ಯನಿಗೆ ಎದುರಾಗಿ ಮೂಡ್ತಾ ಇರುತ್ತೆ. ಜಗತ್ರಯವು ಜಗಶಬ್ದ ವಾಚ್ಯವಾದಂಥ ತ್ರಿವಿಧ ಜೀವರು ಕಂಗೊಳಿಪದು ಅನುಪಾಧಿಯಲಿ ಅಂದರೆ ಇಲ್ಲಿ ಹೇಳ್ತಾರೆ ಈ ವಿಶೇಷವಾಗಿರತಕ್ಕಂಥ ಹೊರಗಿನ ಅಂದ್ರೆ ನಾವು ಕನ್ನಡಿ ಎದುರಿಗೆ ನಿಂತುಕೊಂಡ್ರೆ ನಾವು ಬಿಂಬ, ನಮಗೆ ಪ್ರತಿಬಿಂಬ ಕಾಣಬೇಕು, ಮತ್ತೆ ಕನ್ನಡಿ ಉಪಾಧಿ ಉಪಾಧಿ ಅಂತ ಬೇಕು. ಆ ಕನ್ನಡಿ ಇಲ್ಲದಿದ್ದರೆ ನಮ್ಮ ಪ್ರತಿಬಿಂಬ ಕಾಣಲ್ಲ. ಆದರೆ ಇಲ್ಲಿ ಸೂರ್ಯನಿಗೆ ಪ್ರತಿಬಿಂಬದಂತೆ ಇಂದ್ರಧನಸ್ಸು ಕಾಣುತ್ತಾ ಇದೆ. ಅನುಪಾಧಿಯಲ್ಲಿ ಉಪಾಧಿ ಯಾವುದು ಇಲ್ಲದೆ ಅಂತ ಹೇಳುತ್ತಾ ಇದ್ದಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ನೀರು ತುಂಬಿದ ಮೋಡದಲ್ಲಿ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅಂದರೆ ಪ್ರತಿಬಿಂಬಹ್ವಯದಿ ಕಂಗೊಳಿಪದು, ಛಾಯೆಯು ಹೇಗೆ ದೇಹಾಧೀನವಾಗಿ ದೇಹ ತಿರುಗಿದಂತೆ ತಿರುಗುತ್ತೋ ಪ್ರತಿಬಿಂಬ ನಾಮದಿಂದ ಇದು ಕರೆಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಟ್ಟಾರೆ ಏನು ತಿಳಿಸಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ ಅಂದರೆ ತ್ರಿಕಪುದ್ಧಾಮನ ಅತಿ ಮಂಗಳ ಸ್ವರೂಪವ ಸರ್ವಠಾವಿರಿ ವಿಶೇಷವಾಗಿ ನೆನೆಯೇ. ತ್ರಿಕಪುದ್ಧಾಮ ಮೂರು ಧಾಮಗಳು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ ಮೂರು ಮಂಗಳಕರವಾಗಿರತಕ್ಕಂಥ ಸ್ಥಾನಗಳೇ ತನ್ನ ಆಶ್ರಯವಾಗಿರತಕ್ಕಂಥ ಭಗವಂತ ತಾನೇ ಆ ರೂಪದಲ್ಲಿ ಅಲ್ಲಿ ನಿಂತಿರುತ್ತಾನೆ ಭಗವಂತ. ಅಂತ ಮಂಗಳ ಸ್ವರೂಪವನ್ನ ಎಲ್ಲ ಕಡೆ ಸರ್ವಠಾವಿಲಿ ಎಲ್ಲಾ ಕಡೆ ಕೂಡ ನಾವು ಚಿಂತನೆ ಮಾಡುತ್ತಾ ಬಂದದ್ದೇ ಆದರೆ ಎಲ್ಲಾ ಕಡೆ ಎಂದರೆ ಗುರುಗಳಿಂದ ಉಪದೇಶ ತಗೊಂಡು ಇಂದ್ರಿಯಗಳಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣವನ್ನು ಚೆನ್ನಾಗಿ ತಿಳ್ಕೊಂಡು ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತೆ, ಅಲ್ಲಿ ಭಗವಂತ ಹೇಗೇಗಿರ್ತಾನೆ, ಸ್ವರೂಪ ಇಂದ್ರಿಯದಲ್ಲಿ ಹೇಗಿರ್ತಾನೆ, ಬಿಂಬ ರೂಪದ ಇಂದ್ರಿಯಗಳಲ್ಲಿ ಭಗವದ್ ರೂಪಗಳು ಹೇಗಿರುತ್ತೆ, ಬಿಂಬನಿಗೆ ಇಂದ್ರಿಯಗಳಿರುತ್ತೆ, ಬಿಂಬನಿಗೆ ಇಂದ್ರಿಯಗಳಲ್ಲಿ ಭಗವದ್ ರೂಪಗಳು ಹಾಗೆ ಇಂದ್ರಿಯಗಳ ಸ್ಥಾನದಲ್ಲಿರುತ್ತೆ, ಹಾಗೆ ನಮ್ಮ ಸ್ವರೂಪ ದೇಹದ ಇಂದ್ರಿಯಗಳಲ್ಲೂ ದೇವರ ರೂಪಗಳಿರುತ್ತೆ, ಹಾಗೆ ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಎಲ್ಲಾ ಇಂದ್ರಿಯಗಳಲ್ಲಿ ಭಗವದ್ ರೂಪಗಳು ಮೊದಲೇ ನಿಂತಿರುತ್ತೆ, ದೇವತೆಗಳ ರೂಪಗಳು ನಿಂತಿರುತ್ತೆ, ಹಾಗೆ ಇಡೀ ದೇಹದ ಕಣ ಕಣದಲ್ಲಿ ಭಗವದ್ ರೂಪಗಳು ನಿಂತಿರುತ್ತೆ. ಇದೆಲ್ಲವನ್ನು ಕೂಡ ಗುರುಮುಖದಿಂದ ಚೆನ್ನಾಗಿ ತಿಳಿದು ಸುಮ್ಮನೆ ಪಾರಾಯಣ ಮಾಡೋದಲ್ಲ, ಅದನ್ನ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ನಮ್ಮ ಮನಸ್ಸೆಂಬ ಕಣ್ಣಿನಿಂದ ಶರೀರದ ಒಂದೊಂದು ಕಣ ಕಣವನ್ನ ಮುಟ್ಟಿ, ಈ ಕೈಯಿಂದ ಮುಟ್ಲಿಕ್ಕಾಗಲ್ಲ, ಈ ಕಣ್ಣಿಂದ ನೋಡ್ಲಿಕ್ಕಾಗಲ್ಲ, ಮನಸ್ಸಿನಿಂದ ಒಳಗೆ ಯಾವ ಯಾವ ಪ್ರಾಂತದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಭಗವದ್ ರೂಪ ಇದೆ ಎಂಬುದು ಗುರುಗಳ ಮೂಲಕ ತಿಳಿದು ಅಲ್ಲಲ್ಲಿ ಆ ಭಗವದ್ ರೂಪವನ್ನ ಚಿಂತನ ಮಾಡಲಿಕ್ಕೆ ಶುರು ಮಾಡಿದರೆ ತ್ರಿಕಪುದ್ಧಾಮನ ಅತಿ ಮಂಗಳ ಸ್ವರೂಪವ ಸರ್ವಠಾವಿಲಿ ನೆನೆಯೇ ಅಂದ್ರೆ ಹೇಳ್ತಾರೆ, ಒಳವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ಇಲ್ಲಿ ಹೇಳ್ತಾ ಇದ್ದಾರೆ ಆ ಭಗವಂತನ ಎಲ್ಲಾ ಠಾವಿನಲ್ಲಿ ಭಗವಂತನ ಸ್ವರೂಪಗಳನ್ನ ಸ್ಮರಣೆ ಮಾಡುತ್ತಾ ಬಂದದ್ದೇ ಆದರೆ ಅಲ್ಲಲ್ಲಿ ಭಗವಂತ ನಮಗೆ ಹೃದಯಕ್ಕೆ ಹೊಳೆಯುತ್ತಾ ಬರುತ್ತಾನೆ. ಈ ಹೊಳೆಯದು ಅಂದ್ರೆ ಏನು ಎಂಬುದನ್ನು ಇಲ್ಲಿ ಹೇಳುತ್ತಾರೆ. ಆಯಾ ಪ್ರಾಂತದಲ್ಲಿ ನಮ್ಮ ಇಂದ್ರಿಯಗಳಲ್ಲಿ, ಸಪ್ತಧಾತುಗಳಲ್ಲಿ, ಶರೀರದ ಕಣಕಣದಲ್ಲಿ ಭಗವದ್ ರೂಪಗಳನ್ನ ಅದು ಹೇಗೇಗಿದೆ ಎಂಬ ರಹಸ್ಯವನ್ನ ಗುರುಗಳ ಮೂಲಕ ತಿಳಿದು ಅಲ್ಲಲ್ಲಿ ಚಿಂತನೆ ಮಾಡತಾ ಬಂದರೆ ಅವಾಗ ಭಗವಂತ ನಮಗೆ ಗೊತ್ತಿಲ್ಲದೇನೆ, ಮೊದಲು ಚಿಂತನೆ ಮಾಡುವ ಕಾಲಕ್ಕೆ ರೂಪದ ಚಿಂತನೆ ಇರಲ್ಲ, ಯಾವ ಗುಣ ಅಲ್ಲಿ ಪ್ರಕಟ ಮಾಡತಾನೋ ಗೊತ್ತಿರಲ್ಲ, ಯಾವ ಕ್ರಿಯಾ ಮಾಡತಾ ಇರ್ತಾನೆ ಗೊತ್ತಿರಲ್ಲ. ಇದನ್ನ ಗುರುಗಳ ಮೂಲಕ, ಗುರುಗಳು ಎರಡು ರೀತಿ, ಒಂದು ಹೊರಗೆ ಹೇಳಿಕೊಡುವ ಗುರುಗಳು, ಅವರು ಸ್ವಲ್ಪ ಮಾತ್ರ ಹೇಳಿಕೊಡ್ತಾರೆ, ಸ್ವಲ್ಪ ಮಾತ್ರ ಹೇಳಿಕೊಳ್ಳಲಿಕ್ಕೆ ಸಾಧ್ಯ, ಅವರ ಅನುಗ್ರಹದಿಂದ ಕಣ್ಣು ಮುಚ್ಚಿ ಒಳಗಿರತಕ್ಕಂಥ 24 ಜನ ಗುರುಗಳ ಪಾದ ಹಿಡಿದರೆ, ತತ್ವಾಭಿಮಾನಿಗಳೆಂಬ ಗುರುಗಳ ಪಾದ ಹಿಡಿದರೆ ಅವರು ನಮಗೆ ಒಳಗೊಳಗೆ ಭಗವದ್ ರೂಪಗಳ ಮತ್ತು ಆತನ ಕ್ರಿಯೆಗಳ ಈ ವಿಚಾರಗಳನ್ನೆಲ್ಲ ನಮಗೇನೇ ಹೊಳೆಯುವಂತೂ ಮಾಡುತ್ತಾರೆ. ವಿಶೇಷವಾಗಿ ದಾಸರಾಯರ ಸುಳಾದಿಗಳು, ಶಾಸ್ತ್ರದ ಪಂಕ್ತಿಗಳು ನಮ್ಮ ಕಣ್ಣಿಗೆ ಗೋಚರ ಆಗುವಂತೆ ಮಾಡಿ ಅಲ್ಲಲ್ಲಿ ಅರ್ಥಗಳು ನಮಗೆ ಹೊಳೆಯುವಂತೆ ಮಾಡಿ ಆಯಾ ಕಾಲದಲ್ಲಿ, ಆಯಾ ಸ್ಥಳಗಳಲ್ಲಿ, ಆಯಾ ದೇಹದಲ್ಲಿ ಭಗವತ್ ರೂಪಗಳು ಅವು ಮಾಡುವ ಕ್ರಿಯೆಗಳನ್ನ ನಮ್ಮ ತಲೆಗೆ ಬರುವಂತೆ ಮಾಡುತ್ತಾರೆ. ಈ ರೀತಿ ಮಾಡಿ ಅವರ ಮೂಲಕ ಭಗವಂತ ನಮ್ಮ ಇಡೀ ಶರೀರದಲ್ಲಿ ಒಂದೊಂದು ಕಡೆ ಹೇಗಿದ್ದಾನೆ ಎಂಬುದನ್ನ ತೋರಿಕೊಡತಾ, ಅದಕ್ಕೆ ಪೊಳೆವ ಪ್ರಹ್ಲಾದ ಪೋಷಕನು ಅಂದ್ರು. ಇಲ್ಲಿ ಪೊಳೆವ ಅಂತ ಹೇಳಿದ ಮೇಲೆ ಪ್ರಹ್ಲಾದ ಪೋಷಕನು ಅಂತ ಯಾಕೆ ಹೇಳಿದ್ರು ಅಂದ್ರೆ, ಹೇಳ್ತಾರೆ ಪ್ರಹ್ಲಾದನಿಗೆ ನರಸಿಂಹ ತೋರಿದ್ದು ಯಾಕಯ್ಯ ಅಂತ ಹೇಳಿದರೆ, ಪ್ರಹ್ಲಾದ ಅಪ್ಪನಿಗೆ ಉತ್ತರ ಕೊಟ್ಟಿದ್ದ, ಮದನ್ಯೋ ಜಗದೀಶ್ವರ, ನನಕ್ಕಿಂತ ಜಗದೀಶ್ವರ ಬೇರೊಬ್ಬನಿದ್ದಾನೆ ಅಂತ ಹೇಳಿದರೆ ಕ್ವಾಸವು, ಅವನು ಯಾರು, ಅವನು ಕಹ ಅಂತ ಕೇಳಿದ್ರು, ಅದ ಮೇಲೆ ಎಲ್ಲಿದ್ದಾನವ ಎದಿಸ ಸರ್ವತ್ರ, ಒಂದು ವೇಳೆ ಅವನು ಎಲ್ಲಿದ್ದಾನೆ ಎಲ್ಲ ಕಡೆ ಇದ್ದಾನೆ ಅಂತ ಹೇಳೋದಾದರೆ, ಪ್ರಹ್ಲಾದರು ಉತ್ತರ ಕೊಟ್ರು ಅವನೆಲ್ಲ ಕಡೆ ಇದ್ದಾನೆ ಅಂದ್ರು. ಇದಿಸ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಅವನು ಎಲ್ಲ ಕಡೆ ಇರುವುದಾದ್ರೆ ಈ ಸ್ತಂಭದಲ್ಲಿ ಯಾಕೆ ಕಾಣುತ್ತಾ ಇಲ್ಲ ಅಂತ ಸ್ತಂಭವನ್ನು ಹೊಡೆದಾಗ ಸ್ತಂಭ ಸೀಳಿಕೊಂಡು ಸ್ವಾಮಿ ಹೊರಗೆ ಬಂದ. ಅಂದ್ರೆ ಇಲ್ಲಿ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚ ಆತ್ಮನಃ, ತನ್ನ ವ್ಯಾಪ್ತಿ ಎಲ್ಲಾ ಕಡೆ ಇದೆ ಎಂಬುದನ್ನು ಸತ್ಯ ಮಾಡಲಿಕ್ಕಾಗಿ ಕಂಬದಿಂದ ಹೊರಬಂದ. ಅಂಥ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎಂದರೆ ಪ್ರಹ್ಲಾದರಾಜರಿಗೆ ಹೇಗೆ ಅವರ ಮಾತು ಸತ್ಯ ಮಾಡಲಿಕ್ಕೆ ಕಂಬದಿಂದ ಸ್ವಾಮಿ ಹೊರಗೆ ಬಂದನು, ಹಾಗೆ ನಮ್ಮ ದೇಹದ ಕಣ ಕಣದಲ್ಲಿ ಸ್ವಾಮಿ ತುಂಬಿದ್ದಾನೆ. ಆ ಸರ್ವಠಾವಿರಿ ಭಗವಂತನನ್ನ ನಾವು ದೃಢಧೀಕ್ಷೆಯಿಂದ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿದ ಸ್ವಾಮಿಯೇ ಇಲ್ಲಿ ಕೂತಿದ್ದಾನೆ, ನಂಬಿದರೆ ಈತ ಹೊಳೆಯುತ್ತಾನೆ ಎಂಬ ಚಿಂತನೆಯಿಂದ ಆತನ ಪಾದವನ್ನ ನಮ್ಮ ಶರೀರದ ಕಣಕಣದಲ್ಲಿ ಗುರುಪದಿಷ್ಟ ಮಾರ್ಗದಿಂದ, ಇಲ್ಲಿ ನಮ್ಮ ಖುಷಿ ಬಂದಂತೆ ಚಿಂತನೆ ಮಾಡಲಿಕ್ಕಿಲ್ಲ, ನಮ್ಮ ಯೋಗ್ಯತೆ ಎಷ್ಟೋ ಅದು ತಿಳ್ಕೊಂಡು ಗುರುಗಳು ಉಪದೇಶ ಕೊಡುತ್ತಾರೆ, ಆ ಗುರುಗಳ ಉಪದೇಶಕ್ಕನುಸಾರವಾಗಿ ನಾವು ದೇವರನ್ನ ಚಿಂತನೆ ಮಾಡಿದ್ದೇ ಆದರೆ ಭಗವಂತ ಆಯಾ ಸ್ಥಾನದಲ್ಲಿ ಹೇಗೆ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ದರ್ಶನ ಕೊಟ್ಟರೋ ಆ ರೀತಿಯಲ್ಲಿ ನಮಗೂ ದರ್ಶನ ಪೂರ್ಣವಾಗಿ ಅನುಗ್ರಹ ಮಾಡಿ ನಮ್ಮ ಯೋಗ್ಯತಾನುಸಾರ ಅನುಗ್ರಹ ಮಾಡುತ್ತಾನೆ ಎಂಬುದನ್ನು ಇಲ್ಲಿ ಅದ್ಭುತವಾಗಿ ದೃಷ್ಟಾಂತಪೂರ್ವಕವಾಗಿ ದಾಸರಾಯರು ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಮುಂದೆ ಹೇಳುತ್ತಾರೆ, ವಾರಿ ನಿಧಿಯೊಳಗುಳ್ಳ ಕಿಳ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈಯುತ ಪರಮ ಮೋದದಲ್ಲಿಪ್ಪ ತೆರೆದಂತೆ. ಮೂರು ಗುಣಗಳ ಮಾನಿ ಎನಿಸುವ ಶ್ರೀರಮಾ ರೂಪಗಳು ಹರಿಯಲಿ ತೋರು ತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ. ಇಲ್ಲಿ ಹೇಳುತ್ತಾರೆ ಸಮುದ್ರ ರಾಜ ವರುಣ ಆ ನದಿಯ ಸಮುದ್ರದಲ್ಲಿ ಎಲ್ಲಾ ನದಿಗಳು ಸೇರಿರುತ್ತೆ, ಆದರೆ ಗೊತ್ತಿಲ್ಲದವರಿಗೆ ಮಾತ್ರ ಸಮುದ್ರ ನದಿ ಎರಡೂ ಒಂದಾಯಿತು ಅಂತ ಹೇಳುತ್ತಾರೆ ಅವರು. ಆದರೆ ಸಮುದ್ರದಲ್ಲಿ ನದಿಗಳು ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಇರುತ್ತೆ. ನಮ್ಮ ಸೈಂಟಿಸ್ಟ್ ಅನ್ನು ಕೇಳಿದ್ರೆ ಹೇಳ್ತಾರೆ, ಸಮುದ್ರದಲ್ಲಿರತಕ್ಕಂಥ ನೀರಿನ ಕಣಗಳೇನಿವೆ ಅದರ ಜೊತೆಗೆ ಈ ನದಿಯ ನೀರಿನ ಕಣಗಳು ಎಲ್ಲ ಒಟ್ಟಿಗೆ ಒಂದಾಗಿ ಬಿಡಲ್ಲ, ಪ್ರತ್ಯೇಕ ಪ್ರತ್ಯೇಕವಾಗಿ ಇರುತ್ತವೆಲ್ಲವೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿರುತ್ತೆ, ನಮಗೆ ಪ್ರತ್ಯೇಕ ಅಂತ ಕಣ್ಣಿಗೆ ಕಾಣಲ್ಲಷ್ಟೇ. ಆ ರೀತಿಯಲ್ಲಿ ಇಡೀ ಸಮುದ್ರ ನೋಡೋದಕ್ಕೆ ಎಲ್ಲ ಒಂದೇ ಅಂತ ಕಾಣುತ್ತೆ, ಆದರೆ ಆಯಾ ನದಿಗಳ ನೀರು ಪ್ರತ್ಯೇಕ ಪ್ರತ್ಯೇಕ ಆಟಮ್ ಏನಿದೆ ಆ ನದಿಗಳ ನೀರಿನ ಒಂದೊಂದು ಅಣು ಅಲ್ಲಿ ಇದ್ದೇ ಇರುತ್ತೆ, ಆಟಮ್ ಅದು ನಾಶ ಆಗೋದಿಲ್ಲ. ಒಂದೊಂದು ಆ ಸಮುದ್ರದಲ್ಲಿರುವ ನೀರಿನ ಕಣಗಳ ಜೊತೆಗೆ ಈ ಕಣಗಳು ಆ ಕಣಗಳು ಸೇರಿಕೊಂಡೇ ಇರುತ್ತೆ, ಆವಿಯಾದಾಗ ಅವೆಲ್ಲ ಮೇಲಕ್ಕೆ ಹೋಗುತ್ತಷ್ಟೇ ಹೊರತು ಸಮುದ್ರದಲ್ಲಿದ್ದರೆ ಎಲ್ಲಾ ಕಣಗಳು ಇರಲೇಬೇಕಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ. ಅದನ್ನೇ ಹೇಳ್ತಾ ಇದ್ದಾರೆ, ವಾರಿ ನಿಧಿಯೊಳಗುಳ್ಳ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈಯುತ ಪರಮ ಮೋದದಲ್ಲಿ ಇಪ್ಪ ತೆರೆದಂತೆ. ಹಾಗೆ ಸಮುದ್ರದಲ್ಲಿ ನದಿಗಳ ನಿಧಿಯ ನದಿಗಳೆಲ್ಲವೂ ಕೂಡ ಬಂದರೂ ಬೇರೆ ಬೇರೆ ಆಗಿರುತ್ತೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಮುದ್ರದಲ್ಲಿ ಉಪ್ಪು ನೀರು ಉಪ್ಪು, ಮತ್ತೆ ನದಿಯ ನೀರು ಅಲ್ಲಿ ಬೆಂದು ಸೆರೆದರೆ ಆ ನದಿಯ ನೀರಿಗೆ ಉಪ್ಪು ಬರುತ್ತಾ? ಅಂದ್ರೆ ಉಪ್ಪು ನೀರಲ್ಲಿ ಬೆರೆತಂತೆ ಇದ್ರೂ ಕೂಡ ಆ ನೀರಿನ ಕಣಗಳ ಒಳಗೆ ಉಪ್ಪಿನ ಸಂಪರ್ಕವೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಬೇರೆ ಬೇರೆ ಇರತಕ್ಕಂಥ ಈ ನದಿಗಳಂತೆ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಗಳಾದಂಥ ರಮಾದೇವಿಯ ರೂಪಗಳು ಭಗವಂತನ ಒಳಗೆ ಸೇರಿದರು. ಭಗವಂತನ ಒಳಗೆ ಅಂದರೆ ಭಗವಂತನ ಪರಮಾತ್ಮನ ಅತ್ಯಂತ ಸಮೀಪದಲ್ಲಿದ್ದರೂ ಕೂಡ ಹರಿಯ ಅನಂತ ಅವತಾರ ರೂಪಗಳನ್ನು ಅನಂತ ರೂಪಗಳನ್ನು ನೋಡುತ್ತಾ ಆತನ ರೂಪಗಳಿಗೆ ತಕ್ಕಂತೆ ತಾನೂ ರೂಪಗಳನ್ನು ಧಾರಣೆ ಮಾಡಿ ಭಗವಂತನ ಜೊತೆಗೆ ಸದಾ ಆನಂದ ಪಡ್ತಾ ಇರ್ತಾರೆ. ಆದರೆ ಎಂದೂ ಒಂದಾಗಲ್ಲ, ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ ಅಂತ ಹೇಳ್ತಾ ಇದ್ದಾರೆ. ಆ ರಮಾದೇವಿಯ ರೂಪಗಳು ಹೇಗಿರುತ್ತೆ ಅಂದರೆ ದೇಶತಃ ಕಾಲತಃ ಸಮ ಆಗಿರುತ್ತಾಳೆ, ಆದರೆ ಗುಣತಃ ಅಸಮಳು, ಯಾವಾಗಲೂ ಕೂಡ ಭಗವಂತನಿಗೆ ಅವರಳಾಗೆ ಇರ್ತಾಳೆ ಎಂಬುದನ್ನು ತಾತ್ಪರ್ಯ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ವಿಷಯ ದೇವರು ನಮ್ಮ ಶರೀರದಲ್ಲಿ ಹೇಗೆ ವ್ಯಾಪಿಸಿದ್ದಾರೆ ಎಂಬುದನ್ನು ತಿಳಿಸಿಕೊಡುತ್ತಾ ಇದ್ದಕ್ಕಿದ್ದಂತೆ ದೇವರ ಜೊತೆಗೆ ಈ ರೂಪಗಳು ರಮಾದೇವಿಗೆ ಕೂಡಿವೆ ನೋಡಿ ಅಂತ ಹೇಳ್ತಾರಲ್ಲ, ಇದಕ್ಕೂ ಅದಕ್ಕೂ ಸಂಬಂಧ ಏನು, ಸಂಗತಿ ಎಂಬುದು ಏನು ಅಂದರೆ ನಮ್ಮ ದೇಹದಲ್ಲಿ ಭಗವದ್ ರೂಪಗಳನ್ನ ನಾವು ಧ್ಯಾನದಲ್ಲಿ ಚಿಂತನೆ ಮಾಡುತ್ತಾ ಹೋದರೆ ಆ ಭಗವದ್ ರೂಪಗಳು ಕಾಣುತ್ತೆ. ಆ ಭಗವದ್ ರೂಪಗಳು ಕಂಡಾಗ ಆ ರೂಪಗಳಲ್ಲಿ ಎಲ್ಲಾ ಕಡೆ ಕೂಡ ಲಕ್ಷ್ಮೀದೇವಿ ರೂಪಗಳು ಕಾಣುತ್ತಾ ಹೋಗುತ್ತಯ್ಯ. ಒಂದು ವೇಳೆ ನಿಮಗೆ ಹಾಗೆ ಕಂಡರೆ ಅಯ್ಯೋ ಎಲ್ಲ ಒಂದಾಯಿತಲ್ಲ ಅಂತ ಆಲೋಚನೆ ಬರುವುದು ಬೇಡ. ಆ ಭಗವಂತನ ರೂಪಗಳೇ ಬೇರೆ, ಲಕ್ಷ್ಮೀದೇವಿಯ ರೂಪಗಳೇ ಬೇರೆ. ನಮ್ಮ ಶರೀರದಲ್ಲಿ ಎಷ್ಟು ಭಗವದ್ ರೂಪಗಳಿರುತ್ತೋ ಅಷ್ಟೂ ಭಗವದ್ ರೂಪಗಳಿಗೆ ಜೊತೆ ಜೊತೆಗೆ ಶ್ರೀ ಭೂ ದುರ್ಗಾ ರೂಪಗಳು ಸೇರಿಕೊಂಡಿದ್ರೂ ಕೂಡ ಭಗವಂತನಿಗೆ ದೇಶತಃ ಅಂದ್ರೆ ಎಲ್ಲೆಲ್ಲಿ ದೇವರ ರೂಪ ಇರುತ್ತೋ ಅಲ್ಲಲ್ಲಿ ಲಕ್ಷ್ಮೀದೇವಿ ರೂಪ ಇರುತ್ತೆ. ಕಾಲತಃ ಯಾವ ಯಾವ ಕಾಲದಲ್ಲಿ ಲಕ್ಷ್ಮೀ ದೇವರ ರೂಪ ಇರುತ್ತೋ ಅಲ್ಲೂ ಲಕ್ಷ್ಮೀದೇವಿ ರೂಪಗಳಿರುತ್ತೆ. ಆದರೆ ಗುಣತಃ ಸಮಳಲ್ಲ. ಆ ರೀತಿಯಾಗಿ ಚಿಂತನೆ ಮಾಡಬೇಕಷ್ಟೇ ಹೊರತು ಎಲ್ಲ ಒಂದೇ ಅಂತ ಚಿಂತನೆ ಬಂದೀತು ಎಂಬ ಎಚ್ಚರವನ್ನ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ನಂತರ ಕೋಕನದ ಸಖನುದಯ ಘೋಕಾಲೋಕನಕ ಸೊಗಸದಿರೆ ಭಾಸ್ಕರ ತಾಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೇ ಸ್ವೀಕರಿಸಿ ಸುಖ ಬಡಲರಿಯದ ಅವಿವೇಕಿಗಳು ನಿಂದಿಸಿದರೇನಹುದು ಈ ಕವಿತ್ವವ ಕೇಳಿ ಸುಖ ಬಡದಿಹರೇ ಕೋವಿದರು. ಈ ಒಗ್ಗರಣೆ ಕೊಡುವರು ಯಾವಾಗ್ಲೂ ಇರ್ತಾರೆ, ಮಧ್ವರಾಯರ ಕಾಲಕ್ಕಿಂತ ಇದ್ರು ಅಂತ ಹೇಳ್ತಾರೆ. ಯಾವಾಗಿನ ಕಾಲಕ್ಕೂ ಕೂಡ ಜ್ಞಾನಿಗಳಾದವರು ಭಗವತ್ತತ್ವವನ್ನ ಚೆನ್ನಾಗಿ ಹೇಳುವಾಗ ಅದೇನಾಗುತ್ತೆ ಅಂದ್ರೆ ದೊಡ್ಡವರು ಬದುಕಿರುವಷ್ಟು ಕಾಲಕ್ಕೆ ಅವ್ರನ್ನ ಗೊಳೆಕೊಂಡು ಗೊಳೆಕೊಂಡು ಒದ್ದಾಡ್ತಿರ್ತಾರೆ. ಅವರು ಹೋದ ಮೇಲೆ ಎಲ್ಲರೂ ಸೇರಿ ಕೂಡ ಹಾಲು ಸುರಿದು ಬಿಟ್ಟು ದೊಡ್ಡವರು ಅಂತ ಅವರಿಗೆ ಕೊರಳಿಗೆ ಹಾರ ಹಾಕ್ತಾರೆ. ಆ ಬದುಕಿರುವಷ್ಟು ಕಾಲ ಅವರು ಮಾಡೋ ಏನು ಕೃತಿಗಳಿರುತ್ತೆ ಅದಕ್ಕೆಲ್ಲ ಟೀಕಾ ಟಿಪ್ಪಣಿ ಬರ್ತಾನೆ ಇರುತ್ತೆ. ಅವ್ರು ಹೀಗೆ ಮಾಡಿದ್ರು ಹಾಗ್ ಮಾಡಿದ್ರು. ದಾಸರಿದ್ದ ಕಾಲಕ್ಕೂ ಅಂತ ಮಹಾನುಭಾವರು ಇದ್ರೇನು, ಅವರನ್ನು ನೋಡಿ ಹೇಳ್ತಾ ಇದ್ದಾರೆ. ಇವರು ವಿಶೇಷವಾಗಿರತಕ್ಕಂಥ ಕೃತಿಯನ್ನು ಬರೆದಾಗ ಅದು ಕೂಡ ಆ ಕಾಲದಲ್ಲಿ ಮಡಿ, ಸಂಸ್ಕೃತ ಮಡಿ, ಕನ್ನಡ ಮೈಲಿಗೆ, ಮೈಲಿಗೆ ಭಾಷೆ ಕನ್ನಡ. ಅದಕ್ಕೆ ಅದರಲ್ಲೂ ಕೂಡ ದೇವರ ತತ್ವವನ್ನ ಮೈಲಿಗೆ ಭಾಷೆಯಲ್ಲಿ ಹೇಳುತ್ತಾರಲ್ಲ ಅಂತ ನಾನಾ ರೀತಿಯಲ್ಲಿ ಅದರ ಮೇಲೆ ಟೀಕಾ ಮಾಡಿ ಅಯ್ಯೋ ಅಂತ ಮೂಗು ಮುರಿಯುವ ಈ ಜನಗಳನ್ನ ನೋಡಿ ಕೋಕನದ ಸಖನುದಯ ಘೋಕಾಲೋಕನಕ ಸ್ವಗಸದಿರೇ. ಕೋಕನ ಅಂದ್ರೆ ವಿಶೇಷ ಕೆಂಪು ಕಮಲ, ಕೆಂದಾವರೆ. ಅದಕ್ಕೆ ಸಖ ಸೂರ್ಯ. ಸೂರ್ಯ ಉದಯ ಆದ ಕೂಡಲೇ ಈ ಘೋಕ ಅಂದ್ರೆ ಅಂದ್ರೆ ಹಗಲಿನಲ್ಲಿ ಈ ಗೂಬೆ ಅಂತ, ಗೂಬೆ. ಈ ಗೂಬೆಗೆ ರಾತ್ರಿ ಕಣ್ಣು ಕಾಣುತ್ತೆ, ಆ ಸೂರ್ಯ ಬಂದ ಕೂಡಲೇ ಕಣ್ಣು ಕಾಣಲ್ಲ, ಎಲ್ಲಿರುತ್ತೆ ಅಲ್ಲೇ ಕೂತಿರುತ್ತೆ. ರಾತ್ರಿ ಆಗುವವರೆಗೂ ಕೂದೇ ಇರುತ್ತೆ, ಸೂರ್ಯನ ಬೈತಾ ಇರುತ್ತಂತೆ. ಯಾವಾಗ ಸೂರ್ಯ ಹೊರಟೋಗ್ತಾನ ಅಂತ ನೋಡಿ ನಂತರ ಮತ್ತು ರಾತ್ರಿ ಆದ ಕೂಡಲೇ ಸಂತೋಷವಾಗಿ ತನ್ನ ಕಣ್ಣನ್ನ ಎಲ್ಲಾ ಕಡೆ ನೋಡ್ತಾ ಇರುತ್ತೆ ಅದರ ಹಣೆವರ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಘೋಕದ ಆಲೋಕನಕ್ಕೆ ಸೊಗಸದಿರೇ. ಈ ಕಣ್ಣು ಕಾಣದಂತಹ ಗೂಗಗೆ ಆ ಪ್ರಕಾಶ ಕುಕ್ಕುವಂತೆ ಮಾಡಿದರೆ ಅದಕ್ಕೆ ಭಾಸ್ಕರ ತಾಕಳಂಕನೆ. ಸೂರ್ಯನ ತಪ್ಪೇನಿದೆ ಅದರಲ್ಲಿ? ಪ್ರಕಾಶಮಾನವಂತಹ ಸೂರ್ಯ ಆತನ ತಪ್ಪೇನಾದ್ರಿದೆಯಾ? ಇಲ್ಲ. ಅದರ ವಿಶೇಷವಾಗಿರತಕ್ಕಂಥ ಕಣ್ಣೇನಿದೆ ಅದರಲ್ಲಿ ದೋಷ ಕೂತಿದಾದ ಕಾರಣ ಅದು ದುಷ್ಟ ಆಯಿತಷ್ಟೇ ಹೊರತು ಸೂರ್ಯನಿಗೆ ಆ ದೋಷ ಆಪಾದನೆ ಮಾಡಲಿಕ್ಕಾಗುತ್ತಾ? ಹಾಗೆಯೇ ಈ ಕೃತಿಪತಿ ಜಗನ್ನಾಥನಿರೇ ಸ್ವೀಕರಿಸಿ ಸುಖ ಬಡಲು ಅರಿಯದ ಅವಿವೇಕಿಗಳು ನಿಂದಿಸಿದರೇನಹುದು. ಈ ಕೃತಿಯಲ್ಲಿ ಜಗನ್ನಾಥನ ವಿಶೇಷವಾಗಿರತಕ್ಕಂತಹ ಭಗವಂತನ ಒಂದು ಸ್ತೋತ್ರವನ್ನು ಮಾಡುವಾಗ ಇದನ್ನು ಸ್ವೀಕಾರ ಮಾಡಿ ಅದನ್ನು ಒಳಗಿರತಕ್ಕಂತಹ ಭಗವತ್ತತ್ವವನ್ನ ಆಸ್ವಾದನೆ ಮಾಡಿ ಸುಖ ಬಡಲು ಅರಿಯದಂಥ ಅವಿವೇಕಿಗಳು ಯಾರಿದ್ದಾರೆ ಅವರಿದನ್ನು ನಿಂದಿಸಿದರೆ ಏನಹುದು ಅಂತ ಹೇಳ್ತಾರೆ. ಅಂದರೆ ಆ ಮಾತಿನಿಂದ ಅರ್ಥ ಆಗುತ್ತೆ, ಜಗನ್ನಾಥದಾಸರ ಕಾಲದಲ್ಲೂ ಕೂಡ ಆ ಕೃತಿಯನ್ನು ನಿಂದ ಮಾಡಿ ಅಯ್ಯೋ ಇದರಲ್ಲಿ ಏನಿದೆ, ಏನಿಲ್ಲ, ಸುಮ್ಮನೆ ಬರೀತಾರೆ, ಹಾಗೆ ಹೀಗೆ ಅಂತ ಇದ್ದೇ ಇರುತ್ತೆ. ಆ ಜ್ಞಾನಿಗಳು ಯಾರಾದ್ರೂ ಇರ್ತಾರೆ ಅವರು ಏನು ವಿಶೇಷವಾಗಿರತಕ್ಕಂತಹ ಗ್ರಂಥ ರಚನೆ, ಪ್ರವಚನಾದಿಗಳು, ಏನು ಪಾಠಾದಿಗಳು ಮಾಡ್ತಾ ಹೋಗ್ತಾರೆ, ಜನಗಳಿಗೆ ಅದರ ರುಚಿ ಹತ್ತಿದಾಗ ಅವರನ್ನು ವಿಶೇಷವಾಗಿ ಅಯ್ಯೋ ನಮಗೆ ಒಳ್ಳೇದು ಕೊಟ್ರು ಒಳ್ಳೇದು ಕೊಟ್ರು ಅಂತ ಹೇಳ್ತಾ ಹೋಗ್ತಾರೆ. ಅದು ಹೇಳ್ತಾ ಹೋಗುವಾಗ ಈ ಮಿಕ್ಕವರು ಯಾರಿರ್ತಾರೆ ಅದು ಹೇಳಲಿಕ್ಕಾಗದೇ ಇರುವಂತಹ ಜನರು ಹೊಟ್ಟೆ ಉರಿಯಿಂದ ಹೇಳುವವರ ಮೇಲೆ ಉರಿದು ಬಿದ್ದು ಅವರ ಮೇಲೆ ಕೆಟ್ಟದಾಗಿ ಪ್ರಚಾರ, ಅವರು ಮಾಡಿದಂತಹ ಗ್ರಂಥಗಳ ಮೇಲೆ ಇದೇನು ಇದೊಂದು ಗ್ರಂಥವೇ, ಹೀಗೆ ಮಾಡಬಹುದೇ ಹಾಗೆ ಮಾಡಬಹುದೇ, ಇವೆಲ್ಲ ಈ ಗುಂಪೆಲ್ಲ ಮೊದಲಿಂದ ಇದ್ದೇ ಇರುತ್ತೆ. ಅವರ ಗುರುತು ಹೇಳುತ್ತಾ ಇದ್ದಾರೆ, ಅವಿವೇಕಿಗಳು ನಿಂದಿಸಿದರೆ ಏನಬಹುದು. ಯದ್ಯಪಿ ಜಗನ್ನಾಥದಾಸರು ಮೊದಲಾದಂತಹ ಮಹಾನುಭಾವರು ಈ ನಿಂದಿಸುವವರನ್ನ ದ್ವೇಷ ಮಾಡೋದೇ ಇಲ್ಲ, ಅವರ ಪಾಡಿಗೆ ಅವರು ಏನೋ ದೇವರ ಧ್ಯಾನ ಮಾಡಿಕೊಂಡು ದೇವರು ಪ್ರೀತರಾದರೆ ಸಾಕು ಅಂತ ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡು ದೇವರು ಪ್ರೀತರಾದರೆ ಸಾಕು ಅಂತ ಗ್ರಂಥವನ್ನು ರಚನೆ ಮಾಡಿದರೆ ಇವರು ನಿಂದ ಮಾಡಲಿಕ್ಕೆ ಶುರು ಮಾಡುತ್ತಾರಲ್ಲ. ಅದಕ್ಕೆ ಹೇಳ್ತಾರೆ ಇವರು ಅವಿವೇಕಿಗಳು. ಯಾಕಯ್ಯ ಅವಿವೇಕಿಗಳು ಅಂತ ಕೇಳಿದ್ರೆ ಇವನ್ನ ಅಂತ ಹೇಳಿದರೆ, ದೊಡ್ಡವರನ್ನ ನಿಂದ ಮಾಡಿ ಮಾಡಿ ಅವರು ಎಷ್ಟು ಜನ್ಮಗಳು ಹೊತ್ತು ಅನುಭವಿಸಬೇಕೋ ಆ ಪಾಪದ ಗಂಟನ್ನೆಲ್ಲ ಕದ್ದು ಕದ್ದು ತಗೊಂಡು ಹೋಗ್ತಾರಲ್ಲ, ಅದಕ್ಕೆ ಅವಿವೇಕಿಗಳು ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಒಂದಲ್ಲ ಈ ದೊಡ್ಡವರ ನಿಂದ ಮಾಡಿ ಆ ಪಾಪದ ಗಂಟನ್ನು ಕದ್ದುಕೊಂಡು ಹೋಗ್ತಾರೆ. ಹಂದಿಯು ಕೇರಿಯೊಳಗಿದ್ದರೆ ಹೇಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು ಅಂತ ದಾಸರ ಹೇಳ್ತಾರೆ. ನಿಂದಕರೇ ಇರಬಾರದು, ನಮ್ಮ ಪಾಡ ನಾವು ಚೆನ್ನಾಗಿರ್ಬೇಕು ಅಂತ ದೇವರು ಇಡಲ್ಲಂತೆ. ಯಾಕೆಂದ್ರೆ ನಿಮ್ಮ ಪಾಪಗಳ ಗಂಟೆ ಏನಿದೆ ಅದನ್ನು ಹೊತ್ಕೊಂಡೋಗೋ ಜವಾಬ್ದಾರಿ ಆ ನಿಂದಕರು ತಗೊಳ್ತಾ ಇದ್ರೆ ಅವ್ರನ್ನ ಯಾಕೆ ಬೇಡ ಅಂತೀರಾ, ಅವ್ರು ಬೈಲಿ ಅಂತ ದೇವರು ಅಂಥವ್ರನ್ನೆಲ್ಲ ಕೊಡತಾನಂತೆ. ಅದರಿಂದ ಅವರೇನು ಮಾಡುತ್ತಾರೆ, ನಾವು ಏನೇನು ಬ್ಲಾಸ್ಟ್ ಆಗಬೇಕೋ ಯಾವ ಕೇದಾರನಾಥಂತೆ ಕೊಚ್ಚಿಕೊಂಡು ಹೋಗ್ಬೇಕೋ ಏನೇನು ಪಾಪಗಳು ಕೂತಿವೆಯೋ ಅವೆಲ್ಲ ಬೈದು 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 ಅವರೆಲ್ಲ ಹೊತ್ಕೊಂಡು ಹೋಗೋ ಕಾಲಕ್ಕೆ, ಯದ್ಯಪಿ ನಿಜವಾಗಿ ಉಪಕಾರ ಮಾಡುವರು ಅವರೇ, ನಮಸ್ಕಾರ ಮಾಡಿದವರಿಗೆ ನಮ್ಮ ಪುಣ್ಯ ಎಲ್ಲ ಹೋಗ್ತಾ ಇರುತ್ತೆ, ಏನೋ ಚೋರೋಚಾರ ಪುಣ್ಯ ಮಾಡಿಕೊಂಡ್ರೆ ಎಲ್ಲ ಹೊಟ್ಟೋಗ್ತಾ ಇರುತ್ತೆ. ನಿಜವಾಗೂ ನಮ್ಮನ್ನು ಬದುಕಿಸೋರು ಯಾರಯ್ಯ ಅಂದ್ರೆ ಬೈಯೋರೆ, ಆ ಬೈಯೋರು ಇದ್ರೆ ನಮ್ಮ ಪಾಪ ಎಲ್ಲ ಹೊತ್ಕೊಂಡು ಹೋಗಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಅಂತವ್ರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡುತ್ತಾರೆ ಕನಕದಾಸರು. ಹಿಂದೆ ಬೈದವರೆಲ್ಲ ಅಂದನವೇರಲಿ, ಮುಂದೆ ಬೈದವರೆಲ್ಲ ಚಂದಾಗಿರಲಿ, ಒದ್ದು ಚೆನ್ನಾಗಿ ಯಾರು ಒದಿತಾರೋ ಅವರಿಗೆಲ್ಲ ಮುತ್ತಿನ ಗದ್ದಿಗೆ ಬೆಳೆಯಲಿ ಅಂತ ಹೇಳ್ತಾರೆ. ಯಾಕಪ್ಪ ಹೀಗೆ ಹೇಳ್ತಾರೆ, ಹುಚ್ಚೇನು ಬೈದವರಿಗೆಲ್ಲ ಒಳ್ಳೇದಾಗ್ಲಿ ಅಂದ್ರೆ ಆ ಬೈಯೋ ಕಾಲಕ್ಕೆ ಎಷ್ಟು ಉಪಕಾರ ಮಾಡಿದ್ರು ಗೊತ್ತೋ, ಅವರೆಲ್ಲ ನಾನು ಎಷ್ಟು ಜನ್ಮಗಳು ಕ್ರಿಮಿಯಾಗಿ ಹುಟ್ಟಬೇಕು, ಎಷ್ಟು ಜನ್ಮಗಳಲ್ಲಿ ಕೈಕಾಲ ಕತ್ತರಿಸಿಕೊಂಡು ಒದ್ದಾಡಬೇಕು, ಏನೇನಿರಬೇಕು, ಆ ಪಾಪಗಳೆಲ್ಲ ಕದ್ದು ಕದ್ದು ತಗೊಂಡು ಹೋಗ್ತಾ ಇದ್ದಾರೆ ಯಾರು ಹುಚ್ಚರು. ಅದಕ್ಕೆ ಇವರು ಮಾಡಿದ ಉಪಕಾರಕ್ಕೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ, ಅದಕ್ಕೆ ದೇವರನ್ನು ಕೇಳ್ಕೊಂತೇನೆ ಅಪ್ಪ. ಇವರು ಅಜ್ಞಾನದಿಂದ ಅದಕ್ಕೆ ಅವಿವೇಕಿಗಳು ಈ ರೀತಿ ನಿಂದ ಮಾಡಿ ಮಾಡಿ ನನಗೆ ಉಪಕಾರವೇನೋ ಮಾಡ್ತಾ ಇದ್ದಾರೆ, ಆದರೆ ನಾನೇನು ಅವರಿಗೇನು ಅಪ್ಲಿಕೇಶನ್ ಹಾಕೊಂಡಿಲ್ಲ ನನ್ನ ಪಾಪ ತಗೊಂಡು ಹೋಗ್ರಿ ಅಂತ. ಆದರೆ ಅವರೇ ಕದ್ದು ಕದ್ದು ತಗೊಂಡು ಹೋಗ್ತಾ ಇದ್ದಾರೆ, ಆ ಕದ್ದು ತಗೊಂಡು ಹೋಗೋದ್ರಿಂದ ಅವರಿಗೆ ಅನ್ಯಾಯ ಆಗುತ್ತಯ್ಯ. ಆದ್ದರಿಂದ ಸ್ವಾಮಿ ಅವರಿಗೆ ಅನ್ಯಾಯ ಆಗ್ತಾ ಇದೆ, ನೀನೇ ಅವರನ್ನು ಉದ್ಧಾರ ಮಾಡುವಂತ ದಾಸರು ದೇವರನ್ನ ಪ್ರಾರ್ಥನೆ ಮಾಡುತ್ತಾರೆ. ಹಾಗಾದರೆ ಅವರ ಹೃದಯದ ಔನ್ನತ್ಯ ಅಷ್ಟು ಮತ್ತಕ್ಕಿದೆ ಅದನ್ನು ಹೇಳುತ್ತಾ ಇದ್ದಾರೆ. ಆ ಭಗವಂತನ ತತ್ವವನ್ನ ಈ ಗ್ರಂಥದಲ್ಲಿ ಸ್ವೀಕರಿಸಿ ಸುಖ ಬಡಲು ಅರಿಯದ ಅವಿವೇಕಿಗಳು ನಿಂದಿಸಿದರೆ ಏನಹುದು. ಈ ಕವಿತ್ವ ಕೇಳಿ ಸುಖ ಬಡದಿಹರೇ ಕೋವಿದರು. ಒಳ್ಳೆ ಭಗವತ್ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಕ್ಕಂಥ ಯಾರಿದ್ದಾರೆ ಅವರು ಈ ಕೃತಿಯನ್ನ ಚೆನ್ನಾಗಿ ಕೇಳಿ ಆನಂದ ಪಡೆದೇ ಇರುತ್ತಾರೆ, ಅಲ್ಲಯ್ಯ ಸರ್ವದಾ ಪಟ್ಟೇ ಪಡುತ್ತಾರೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಒಳಮುಖದಿಂದ ನೋಡಿದರೆ ಭಗವಂತನೇ ಈ ಕೃತಿಯನ್ನ ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ, ಭಗವಂತನೇ ನನ್ನ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ, ಭಗವಂತನೇ ಅವರಲ್ಲಿ ನಿಂತು ನಿಂದಕರಲ್ಲಿ ನಿಂತು ನಿಂದ ಮಾಡಿಸ್ತಾ ಇದ್ದಾನೆ, ಭಗವಂತನೇ ಸಜ್ಜನರಲ್ಲಿ ನಿಂತು ಈ ಗ್ರಂಥವನ್ನ ಸ್ವೀಕಾರ ಮಾಡಿ ಆನಂದ ಪಡುವಂತೆ ಮಾಡುತ್ತಾ ಇದ್ದಾನೆ. ಆ ಭಗವಂತನ ಈ ಎಲ್ಲಾ ಚರ್ಯಗಳಿಗೆ ನಮೋ ನಮಃ ಅಂತ ಒಳನೋಟದ ದೃಷ್ಟಿಯಿಂದ ಹೇಳುತ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮಂಥವರು ಈ ನಿಂದ ಮಾಡುವವರನ್ನು ನೋಡಿ ಅವರು ಇವರು ಹೀಗಂದ್ರು ಅವರು ಹಾಗಂದ್ರು ಅಂತ ನಾವು ಅಂದ್ಕೊಂತಾ ಹೋಗ್ತಾ ಇರ್ತೇವೆ. ಆದರೆ ಜ್ಞಾನಿಗಳಾದವರ ದೃಷ್ಟಿ ಬಹಳ ದೊಡ್ಡದು. ಯಾಕೆ ಅಂದ್ರೆ ಎದುರಿಗಿರುವ ಪ್ರತಿಯೊಂದು ವ್ಯಕ್ತಿ ಅಸ್ವತಂತ್ರ ಗೊಂಬೆಯಂತೆ, ಒಳಗೆ ಸ್ವಾಮಿಯೇ ಅವರಲ್ಲಿ ನಿಂತು ಅವರವರ ಕ್ರಮಾನುಸಾರ ಆಟ ಆಡಿಸುವಾಗ ಆ ಶಕ್ತಿಯನ್ನ ಮರೆತು ಆ ಗೊಂಬೆಗಳನ್ನ ಬೈದ್ರೆ ಏನು ಉಪಯೋಗ. ಅದಕ್ಕೆ ಹೇಳ್ತಾ ಇದ್ದಾರೆ, ನನ್ನ ಕರ್ಮಾನುಸಾರ ಈ ಗೊಂಬೆಗಳಲ್ಲಿ ನಿಂತು ಅವರ ಕರ್ಮಾನುಸಾರ ಅವರ ಕರ್ಮಾನುಸಾರ ಅವರನ್ನ ಆಟ ಆಡಿಸ್ತಾನೆ, ಆದರೆ ಇವರನ್ನು ನನಗೆ ಕಟ್ಟಿದ್ಯಾಕೆ, ಅಂಥ ಕರ್ಮ ಇರತಕ್ಕಂಥವ್ರು ನನ್ನ ಸುತ್ತ ಯಾಕೆ ಹಾಕಿದೆ ಭಗವಂತ ಅಂದರೆ ನಂದು ಕರ್ಮ ಏನೋ ಕೂತಿತ್ತು ಅದಕ್ಕೆ ನನ್ನ ಸುತ್ತ ಹಾಕಿ ನನ್ನ ನಿಂದ ಮಾಡುವಂತೆ ಮಾಡ್ತಾ ಇದ್ದಾನೆ, ಏನು ನನ್ನ ಪಾಪಗಳೆಲ್ಲ ಹೊತ್ತುಕೊಂಡು ಹೋಗುವಂತೆ ಮಾಡ್ತಾ ಇದ್ದಾನೆ, ಅದಕ್ಕೆ ಸ್ವಾಮಿಯೇ ಅಲ್ಲಿ ಮಾಡಿಸಿದ ಅಂತ ಅದನ್ನೂ ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಹಾಗೆಯೇ ಸಜ್ಜನರಲ್ಲಿ ಆ ಗೊಂಬೆಗಳಲ್ಲೂ ನಿಂತು ಭಗವಂತ ತಾನೇ ಪ್ರೇರಣೆ ಮಾಡಿ ಈ ಗ್ರಂಥವನ್ನು ಅಧ್ಯಯನ ಮಾಡಿ ಸಂತೋಷದಿಂದ ಹೊಗಳಿಸ್ತಾನಲ್ಲ, ಅದನ್ನೂ ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಹೇಳುತ್ತಾರೆ, ವಂದನ ನಿಂದ್ಯಯು ಶ್ರೀಹರಿಗೆ ಬಲು ಸ್ತೋತ್ರವೆಂದೆನ್ನು ಅಂದರು. ಭಗವಂತ ಈ ಇಬ್ಬರು ಎರಡೂ ಗೊಂಬೆಗಳಲ್ಲಿ ನಿಂತು ಒಂದು ಕಡೆ ನಿಂದ ಒಂದು ಕಡೆ ಸ್ತೋತ್ರ ಎರಡು ಮಾಡಿಸ್ತಾನಲ್ಲ, ಆ ಎಲ್ಲವೂ ಕೂಡ ಸ್ವಾಮಿ ನಿನಗರ್ಪಿತ ಹರಿಯೇ ಅಂತ ಸಂತೋಷ ಪಡ್ತಾರೆ ಜ್ಞಾನಿಗಳಾದವರು. ಯಾಕೆ ಅಂದ್ರೆ ಎದುರಿಗಿರುವ ವ್ಯಕ್ತಿ ಇವನೇ ಅಂದ, ಇವನೇ ಕೊಂದ, ಇವನೇ ತಂದ ಅಂತ ಅವರ ದೃಷ್ಟಿ ಯಾವಾಗ್ಲೂ ಇರಲ್ಲ, ಒಳಗಿರುವ ಬಿಂಬನಲ್ಲೇ ದೃಷ್ಟಿ ಇಟ್ಟು ಸಂತೋಷ ಪಡತಕ್ಕಂಥವರಾದ್ದರಿಂದ ಇಲ್ಲಿ ಹೇಳ್ತಾರೆ. ಹಾಗಾದರೆ ಇಷ್ಟ ಅಂಥ ಗೊತ್ತಿದ್ದವರು ಈ ಅವಿವೇಕಿಗಳು ನಿಂದಿಸಿದರೆ ಏನಹುದು ಅಂತ ಯಾಕೆ ಹೇಳಿದರು ಅಂದರೆ, ಭಗವಂತ ಈ ಕೃತಿಯನ್ನು ಬರೆಸಿ ಅವಿವೇಕಿಗಳ ಮೂಲಕ ನಿಂದಾ ಮಾಡಿಸಿದರೂ ಕೂಡ ಈ ಕೃತಿಯನ್ನ ನೋಡಿ ಅಯ್ಯೋ ಅವರು ನಿಂದಾ ಮಾಡಿದರಲ್ಲ ಅಂಥೇಳಿ ಸಜ್ಜನರು ಬಿಡಲ್ಲ. ಸಜ್ಜನರ ಒಳಗಿರತಕ್ಕಂಥ ಭಗವಂತ ಈ ದುರ್ಜನರ ನಿಂದೆಯನ್ನ ಕೇಳಿಸಿದರು ಸಜ್ಜನರಿಗೆ ಕೇಳುವಂತೆ ಮಾಡುತ್ತಾನೆ ಆ ದುರ್ಜನ ನಿಂದೆಯನ್ನ. ಅವರು ಜಗನ್ನಾಥದಾಸರ ಕೃತಿಯನ್ನ ಕೈ ಹಿಡಿಲಿಕ್ಕೆ ಬಂದಾಗ ಅಯ್ಯೋ ಇದೇನು ಕೃತಿ, ಇದರಿಂದ ಮೋಕ್ಷ ಆಗಲ್ಲ, ಇದೇನು ಉಪಯೋಗವಿಲ್ಲ, ಬೇರೆ ಎಲ್ಲಾ ಓದಬೇಕು, ಇದು ಓದಿದ್ರೆ ಏನು ಉಪಯೋಗವಿಲ್ಲ, ಇಂಥ ಮಾತುಗಳಿಂದ ಒಗ್ಗರಣೆ ಕೊಡಿಸಿ ಅವರ ತಲೆ ಕೆಡಿಸುವಂತೆ ಮಾಡುತ್ತಾನೆ. ಆದರೂ ಆ ಸಜ್ಜನರಾದವರು ಏನು ಮಾಡುತ್ತಾರೆ, ಇಲ್ಲ ಈ ಮಾತಿನಲ್ಲಿ ಹುರುಳಿಲ್ಲ, ವಿಶೇಷವಾಗಿ ದಾಸರಾಯರ ಮಾತನ್ನು ನಾವು ಗೌರವ ಕೊಡಲೇಬೇಕು ಎಂಬ ಭಾವನೆ ಸ್ವಾಮಿಯೇ ಹುಟ್ಟಿಸಿ ಅವರ ಮೂಲಕ ಗ್ರಂಥವನ್ನು ಹಿಡಿಸಿ ಅವರಿಗೆ ಆನಂದ ಕೊಡಿಸಿ ಉದ್ಧಾರ ಮಾಡುತ್ತಾನೆ. ಆದ್ದರಿಂದ ಈ ಅವಿವೇಕಿಗಳ ಒಳಗೆ ಭಗವಂತ ಏನು ನಿಂದ ಮಾಡಿಸ್ತಾನೆ ಆ ಮಾಡಿಸಿದ್ರೂ ಕೂಡ ಅದರ ಫಲ ಕಾಣದಂತೆ ಮಾಡಿಬಿಡುತ್ತಾನೆ. ಇದಯ್ಯ ಭಗವಂತನ ತಾಕತ್ತು ಎಂಬ ಇದನ್ನು ತಿಳಿಸಿಕೊಡುತ್ತಾ ಇದ್ದಾನೆ. ಹಾಗೆ ನಮ್ಮಲ್ಲೂ ಕೂಡ ಭಗವಂತ ಏನಾದರೂ ಈ ಸಾಧನೆಗಳನ್ನು ಮಾಡಿಸ್ತಾ ಇದ್ದರೆ, ದುಷ್ಟರಾದವರು ಬೇರೆಯವರು ಏನಾದರೂ ಒಗ್ಗರಣೆಗಳು ಕೊಡ್ತಾ ಬಂದರೆ ಅವಾಗ ಈ ಚಿಂತನೆ ನಾವು ಮಾಡಬೇಕಂತೆ. ಏನಂತ, ಸ್ವಾಮಿಯೇ ಅಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ, ಸ್ವಾಮಿಯೇ ಅವರ ಕರ್ಮಾನುಸಾರ ಮಾಡಿಸ್ತಾನೆ, ನನ್ನ ಕರ್ಮಾನುಸಾರ ಮಾಡಿಸ್ತಾನೆ, ಆದರೆ ಅದರ ಫಲ ತಾಕದಂತೆ ಅಲ್ಲಿಗೆ ಮುರಿದು ಬಿಡುತ್ತಾನೆ ಭಗವಂತ. ಯಾರಾದರೆ ಸಜ್ಜನರಿರ್ತಾರೆ ಅವರಿಗೆ ನನ್ನಲ್ಲಿ ನಿಂತ ಭಗವಂತ ಉಪದೇಶ ಕೊಡಿಸಿ ಉದ್ಧಾರ ಮಾಡಿಯೇ ಮಾಡುತ್ತಾನೆ, ಅವರ ತಲೆ ಇವರ ಉಪದೇಶದಿಂದ ಕೆಟ್ಟು ಹೋಗದಂತೆ ಅನುಗ್ರಹ ಮಾಡಿಯೇ ಮಾಡುತ್ತಾನೆ ಅಂತ ನಂಬಿಕೆ ಇರಲಿ ಭಗವಂತನ ಮೇಲೆ. ಈ ದುರ್ಜನರು ನಾನಾ ರೀತಿಯಲ್ಲಿ ಮಾತಾಡ್ತಾ ಬರುವಾಗ ಹೆದರಬೇಡಿ, ಸ್ವಾಮಿಯೇ ಆ ರೀತಿಯಲ್ಲಿ ಗೊಂಬೆಗಳಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ, ಭಯಕೃತ ಭಯನಾಶನ ಅವನೇ ಅವನ್ನೆಲ್ಲ ಪರಿಹಾರ ಮಾಡುತ್ತಾನೆ ಎಂಬ ಎಚ್ಚರ ದಾಸರಾಯರು. ಅದ್ಭುತವಾದ್ದಿದು, ಯಾಕೆಂದರೆ ಜೀವನದಲ್ಲಿ ಅಪ್ಲೈ ಮಾಡದಿದ್ದರೆ ಇದರ ಬೆಲೆ ನಮಗೆ ಗೊತ್ತಾಗಲ್ಲ, ಬರೇ ಕೇಳಿ ಬಿಟ್ರೆ ಅಷ್ಟೇ ಆಗಿರುತ್ತೆ. ಜೀವನದಲ್ಲಿ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಭಗವತ್ ತತ್ವವನ್ನು ಎಲ್ಲ ಕಡೆ ಹರಡಬೇಕು, ಆ ಹರಡುವಾಗ ಇಂಥವರು ನಮಗೆ ಸಿಗಬೇಕು, ಅವರು ನಮ್ಮ ಮೇಲೆ ಕಲ್ಲುಗಳನ್ನು ಹಾಕಬೇಕು, ಆ ಹಾಕುವಾಗ ಈ ತತ್ವದ ಚಿಂತನೆ ದೇವರು ನಮಗೆ ಕೊಡಬೇಕು. ಏನಂತ, ಅವರು ಕೂಡ ಗೊಂಬೆಗಳಯ್ಯ, ಅವರ ಕರ್ಮಾನುಸಾರ ಮಾಡಿಸ್ತಾ ಇದ್ದಾನೆ, ಇದಕ್ಕೆ ನಾವೇನು ಚಿಂತೆ ಮಾಡಬೇಕಾಗಿಲ್ಲ. ಎಲ್ಲಿ ಚಿಂತೆ ಬರುತ್ತೆ ಎಂದರೆ, ಅಯ್ಯೋ ನಾನು ಭಗವತ್ ತತ್ವವನ್ನು ಹೇಳಲಿಕ್ಕೆ ಹೋದಾಗ ಇವರೆಲ್ಲ ಸೇರಿಕೊಂಡು ಸಜ್ಜನರು ಅದು ಕೇಳಿ ಸುಖ ಪಡದಂತೆ ಅವರ ತಲೆ ಕೆಡಿಸಿ ಬಿಡ್ತಾರೇನೋ, ಈ ಕೇಳುವರೆಲ್ಲ ಹೊರಟು ಹೋಗ್ತಾರೇನೋ, ಪಾಪ ಭಗವತ್ ತತ್ವ ಇವರಿಗೆ ಸೇರದಂತೆ ಹೋಗುತ್ತಲ್ಲ, ನಾನು ಮಾಡುವ ದೇವರ ಸೇವಾ ನಿಂತು ಹೋಗುತ್ತಲ್ಲ ಅಂತ ಭಯ ಪಡಬೇಡಿ. ಯಾವನಾದರೆ ಅವರಲ್ಲಿ ನಿಂತು ನಿಂದಾ ವಾಕ್ಯಗಳನ್ನು ನುಡಿಸ್ತಾ ಇದ್ದಾನೋ ಭಗವಂತ, ಅವನೇ ಸಜ್ಜನರಲ್ಲಿ ನಿಂತು ಅವರ ಮಾತುಗಳನ್ನು ಚೂರೂ ಗಮನ ಕೊಡದೆ ನಿಮ್ಮ ಮಾತುಗಳನ್ನ ಭಗವತ್ ತತ್ವದ ಮಾತುಗಳನ್ನ ಚೆನ್ನಾಗಿ ಕೇಳಿ ಸುಖ ಪಡುವಂತೆ ಮಾಡಿ ನೀವು ಮಾಡುವ ಸೇವೆಯನ್ನ ಭಗವಂತ ಸ್ವೀಕಾರ ಮಾಡಿಯೇ ಮಾಡತಾನೆ, ಹೆದರಬೇಡಿ ಅಂತ ದಾಸರಾಯರು ನಮಗೆ ಅಪರೂಪವಾಗಿರತಕ್ಕಂತಹ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ಮುಂದೆ ಹೇಳುತ್ತಾರೆ, ಚೇತನ ಚೇತನಗಳಲ್ಲಿ ಗುರುಮಾತರಿಶ್ವಾಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದಲೇ ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯಾತುಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವದ್ಯ. ಇಲ್ಲಿ ಹೇಳುತ್ತಾ ಇದ್ದಾರೆ, ಚೇತನ ಚೇತನಗಳಲ್ಲಿ ಬ್ರಹ್ಮಾದಿ ಸಕಲ ತೃಣಾಂತ ಜೀವರಲ್ಲಿ, ಅಚೇತನ ಅಂದರೆ ಮೂಲ ಪ್ರಕೃತಿ ಮೊದಲುಕೊಂಡು ಸಕಲ ಜಡಗಳಲ್ಲಿ, ಎಲ್ಲಾ ಕಡೆ ಕೂಡ ಗುರು ಮಾತ್ರ ವಿಶ್ವಾಂತರ್ಗತ. ಗುರು ಅಂದ್ರೆ ಗು ಅಂದ್ರೆ ಮಹಾ ಅಜ್ಞಾನ ಅಂಧಕಾರ, ರು ಅಂದ್ರೆ ಅದನ್ನು ಕಳೆಯುವಂಥ ಗುರು, ಸರ್ವಜ್ಞರಾಗಿರತಕ್ಕಂಥ ಮೂಲ ಗುರು ಮಾತರ ವಿಶ್ವಾಂತರ್ಗತ ಹೇಳ್ತಾ ಇದ್ದಾರೆ. ವಿಶೇಷವಾದ ಜನರ ಅಜ್ಞಾನ ಕಳೆಯುವಂಥ ಭಗವಂತನಲ್ಲೇ ಸದಾ ಮನಸ್ಸಿಟ್ಟಿರತಕ್ಕಂಥ, ಅದರಿಂದಲೇ ಮಾತರಿಶ್ವಾಂತ ಕರೆಸತಕ್ಕಂಥ ಆ ವಾಯುವಂತರ ವಾಯುದೇವರ ಅಂತರ್ಗತನಾಗಿರತಕ್ಕಂಥ ಜಗತ್ತಿಗೆ ನಾಥನಾದ ವಿಠಲ ಅಂದರೆ ವಿದಾ ಜ್ಞಾನೇನ ಠಾನ್ ಶೌರ್ಯಾನ್ ಲಾತಿ ಗೃಹಾತೀತಿ ವಿಠಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜ್ಞಾನ ಶೂನ್ಯರಾದವರನ್ನ ಹತ್ತಿರ ಕರೆದು ಅವರಿಗೆ ಜ್ಞಾನ ಕೊಟ್ಟು ಉದ್ಧಾರ ಮಾಡತಕ್ಕಂಥ ರೂಪವೇ ವಿಠಲ. ಅಂಥ ಜಗತ್ತಿಗೆ ನಾಥ, ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಎಲ್ಲಾ ಜೀವರಾಶಿಗಳಿಗೆ ಆಯಾ ಕಾಲದಲ್ಲಿ ಅವರವರಿಗೆ ಒಳ್ಳೆ ಜ್ಞಾನವನ್ನು ಪ್ರೇರಿಸಿ ಎಲ್ಲರನ್ನ ಉದ್ಧಾರ ಮಾಡತಕ್ಕಂಥವ ಸ್ವಾಮಿ. ಇಲ್ಲಿ ಇನ್ನೊಂದು ಕೊಡ್ತಾ ಇದ್ದಾರೆ, ಒಂದು ವೇಳೆ ನಮಗೆ ಸ್ವಾಮಿ ಒಳ್ಳೆ ತತ್ವವನ್ನು ತಿಳಿಸಿಕೊಟ್ಟು ಸದಾ ಚಿಂತನೆ ಬರುವಂತೆ ಮಾಡಿದ, ಪಕ್ಕದಲ್ಲಿರುವವರಿಗಿನ್ನ ಕೊಡಲಿಲ್ಲ, ಅವ್ರು ಹಾಗೇ ಒದಾಡ್ತಾ ಇದ್ದಾರೆ, ಅಜ್ಞಾನದಲ್ಲೇ ಬಿದ್ದಿದ್ದಾರೆ, ಏನೂ ಮಾಡ್ತಾ ಇಲ್ಲ, ಅವರನ್ನು ನೋಡಿ ಹೀಯಾಡಿಸಬೇಡಿ. ಯಾಕೆ ಅಂತ ಹೇಳಿದರೆ ಅಹಂಕಾರ ಬರುವುದು ಬೇಡ. ಸ್ವಾಮಿ ಕೊಟ್ಟದ್ದಕ್ಕೆ ಇವತ್ತು ನನಗೆ ಬಂತು, ಸ್ವಾಮಿ ಕೊಟ್ಟಿಲ್ಲ ಅವನಿಗೆ ಬರಲಿಲ್ಲ, ಅವನಿಗೆ ನಾಳೆ ಕೊಡತಾನೆ, ಇವತ್ತು ನನಗೆ ಕೊಟ್ಟ, ಏನು ಅಹಂಕಾರ ಬಂದರೆ ನನ್ನದು ತೆಗೆದು ಬಿಡಬಹುದು ಸ್ವಾಮಿ. ಆದ್ದರಿಂದ ಸ್ವಾಮಿಯೇ ಎಲ್ಲರಿಗೂ ಜ್ಞಾನಪ್ರದ ಎಂಬ ಎಚ್ಚರ ಬಂದರೆ ನಮ್ಮಲ್ಲಿಗೆ ಅಹಂಕಾರ ಮೂಡಲ್ಲ. ಈ ರೀತಿಯಾಗಿದ್ದವರೇ ದೊಡ್ಡವರೆಲ್ಲ ಕೂಡ. ವಿಶೇಷವಾಗಿ ಅವರು ಯಾರಾದರೂ ಅಜ್ಞಾನದಿಂದ ಒದ್ದಾಡತಾ ಇರುತ್ತಾರೆ, ತಮ್ಮ ಮೇಲೆ ಕಲ್ಲೆಸೀತಾ ಇರುತ್ತಾರೆ, ಅವರ ಕುರಿತು ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನಯ್ಯ ಅಂದ್ರೆ, ಇವರನ್ನ ಹಾಳು ಮಾಡು ಸ್ವಾಮಿ, ಇವರು ನನ್ನ ಮೇಲೆ ಕಲ್ಲು ಹಾಕ್ತಾ ಇದ್ದಾರೆ ಅಂತ ನೋಡಲ್ಲ ಸ್ವಾಮಿ. ಅವರು ಸಜ್ಜನರಾಗಿದ್ರೆ ಇವರ ಅಜ್ಞಾನ ತೆಗೆದು ಉದ್ಧಾರ ಮಾಡಯ್ಯ ಅಂತ ಕೇಳಿಕೊಳ್ಳುತ್ತಾರೆ. ಆ ರೀತಿಯಾಗಿ ಜಗನ್ನಾಥ ವಿಠಲ ನಿರಂತರ ವ್ಯಾಪಿಸಿ ತಿಳಿಸಿಕೊಳ್ಳದರೆ ಚೇತನಗಳಲ್ಲಿ ಜಡಗಳಲ್ಲಿ ಎಲ್ಲ ಕಡೆ ಇದ್ದಾರೆ. ಎಲ್ಲಿ ನೋಡಿ ಎಲ್ಲಾ ಕಡೆ ದೇವರಿದ್ದಾರೆ. ನಮಗೆ ಎಂದಾದ್ರೂ ನೆನಪಾಯ್ತಾ ದೇವರದ್ದು, ಎಂದಾದ್ರೂ ದೇವರು ಅಂತ ನೋಡಿದವ ಎಲ್ಲಾ ಕಡೆ? ಇಲ್ಲವೇ ಇಲ್ಲ. ತಾನು ತಿಳಿಸಿಕೊಡಲ್ಲ ಎಂದು ಹೇಳಲ್ಲ. ಶಾಸ್ತ್ರದಲ್ಲಿ ಹೇಳಿರ್ತಾನೆ, ನಮಗೇನೋ ಅನೇಕ ಜನ್ಮದ ಪುಣ್ಯ ಕಲ್ತು ಬಂದು ಪ್ರವಚನಕ್ಕೆ ಹೋಗುವಂತೆ ಮಾಡಿದ್ರು, ಆ ಕಾಲಕ್ಕೆ ಆಹಾಹಾ ಓಹೋಹೋ ಅಂತ ಹೇಳುವಂತೆ ಮಾಡಿ ನಂತರ ಮತ್ತು ಮನೆಗೆ ಬಂದ ಕೂಡಲೇ ನಾವು ಬೇರೆ ದೇವರು ಬೇರೆ ಎಂಬ ರೀತಿಯಲ್ಲಿ ಪ್ರವರ್ತನೆ ಕೊಟ್ಟು ಬಿಡುತ್ತಾನೆ. ಆದ ಕಾರಣ ಎಷ್ಟೋ ಜನ್ಮಗಳಿಗೆ, ಸಾವಿರಾರು ಜನ್ಮಗಳು ಕಳೆದ ಮೇಲೆ ದೇವರ ತತ್ವಜ್ಞಾನ ಕೇಳಬೇಕು ಎಂಬ ಬುದ್ಧಿ ಭಾರತೀ ದೇವಿಯರ ಅನುಗ್ರಹದಿಂದ ಬರುತ್ತಂತೆ ಜೀವನಿಗೆ. ಆ ಬುದ್ಧಿ ಬಂದ ಮೇಲೂ ಕೇಳಿದ ಮೇಲೂ ಅದು ನಿಂತು ಚೆನ್ನಾಗಿ ಚಿಂತನೆ ಮಾಡಬೇಕೆಂಬ ಬುದ್ಧಿ ಬಹಳ ಅಪರೂಪ. ಕೇಳಿ ಬಿಡುವವರೇ ಜಾಸ್ತಿ. ಅದನ್ನು ಹಿಡಿಕೊಂಡು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಎಂಬ ಹಂಬಲದಿಂದ ಏಕಾಂತದಲ್ಲಿ ಅಂದ್ರೆ ಜೀವನಕ್ಕೆ ಪರಿದಾಟ ಇದ್ದೇ ಇರುತ್ತೆ. ಬದುಕಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಇವೆಲ್ಲ ಅಲ್ಲ, ನಾನೇ ಹೋದ್ರೆ ಗತಿ ಏನು ಎಂಬ ಎಚ್ಚರವೂ ಇಟ್ಟುಕೊಂಡು ಒಳಗೊಳಗೆ ಅಂತರಂಗ ಚಿಂತನೆಯನ್ನು ಬೆಳೆಸಿಕೊಂಡು ಸಾಧನೆ ಮಾಡಬೇಕು. ಅದು ಬೇಕಾ? ಒಳಗಿದ್ದವರು ಕೊಡಬೇಕು, ಇಲ್ಲದಿದ್ದರೆ ಜ್ಞಾನ ಬಂದಂತೆ ಇರುತ್ತೆ, ಎಲ್ಲಾ ಪುಸ್ತಕದ ಅರ್ಥ ಗೊತ್ತಿರುತ್ತೆ, ಅನುಷ್ಠಾನಕ್ಕೆ ಮಾತ್ರ ಚೂರು ಬರದೆ ಮಾಡಿಬಿಡುತ್ತಾರೆ ಒಳಗಿದ್ದ ದೇವತೆಗಳು. ಅದಕ್ಕೂ ಪುಣ್ಯ ಬೇಕಯ್ಯ. ಆದ್ದರಿಂದ ದೊಡ್ಡವರ ಸಂಘ ಆಗಬೇಕಾದರೆ, ಜ್ಞಾನ ಬರಬೇಕಾದರೆ ಪುಣ್ಯ ಬೇಕು. ಆ ಬಂದ ಜ್ಞಾನ ನಮ್ಮ ತಲೆಯಲ್ಲಿ ಉಳಿಯಬೇಕಾದರೆ ಪುಣ್ಯ ಬೇಕು, ಉಳಿದ ಜ್ಞಾನ ಅನುಷ್ಠಾನಕ್ಕಿಳಿಯಬೇಕಾದರೆ ಅನೇಕ ಜನ್ಮದ ಪುಣ್ಯ ಬೇಕು. ಆ ಅನುಷ್ಠಾನಕ್ಕೆ ಇಳಿಯುವಾಗ ಬಂದ ಸಂಶಯಗಳು ಪರಿಹಾರ ಆಗಬೇಕಾದರೆ ಅನೇಕ ಜನ್ಮದ ಪುಣ್ಯ ಬೇಕು. ಆ ಸಂಶಯಗಳು ಪರಿಹಾರ ಆಗಿ ನಿಶ್ಚಯ ಜ್ಞಾನದಿಂದ ಭಗವಂತನ ತತ್ವಜ್ಞಾನ ಪೂರ್ವಕ ಸಾಧನೆ ನಿರಂತರ ನಡೆಯಬೇಕಾದರೆ ಗುರುಗಳ ಕರುಣೆ ಎಷ್ಟಿರಬೇಕು? ಆ ಸಾಧನೆಗೆ ದೇವ ತಾನೇ ಒಲಿದು ನಮ್ಮ ಮುಂದೆ ಸುಳಿಯಬೇಕಾದರೆ ಅದೆಷ್ಟು ಪುಣ್ಯದ ರಾಶಿ ಬೇಕು? ಅದರಿಂದ ಇದಕ್ಕೆಲ್ಲ ಗುರುಗಳ ಪಾದದ ಮೂಲಕ ಭಗವಂತನ ಶರಣಾಗತರಾಗುವುದೇ ದೊಡ್ಡ ರಾಜಮಾರ್ಗ ಎಂಬುದು ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಗವಂತ ಎಷ್ಟು ತಿಳಿಸಿಕೊಟ್ಟರೂ ಕೂಡ ತಿಳಿಸಿಕೊಳ್ಳದಲೆ, ಅಂದ್ರೆ ಒಂದು ರೀತಿಯಲ್ಲಿ ಏನೇನು ಮಾಡುತ್ತಾ ಇದ್ದಾನೆ ಎಂಬುದು ತಿಳಿಸಲ್ಲ, ಆದರೆ ಎಲ್ಲಾ ಕಡೆ ಇದ್ದಾನೆ ಎಂಬುದು ತಿಳಿಸಿದರೂ ಕೂಡ ಅನುಷ್ಠಾನಕ್ಕೆ ಕೊಡಲ್ಲ. ಕೊಟ್ಟರೂ ಕೂಡ ಬಿಟ್ಟು 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 ಕೊಡುತ್ತಾನೆ. ಏಕ ಪ್ರಕಾರ ಕೊಟ್ಟು ಅನುಗ್ರಹ ಮಾಡುವುದು ಬಹಳ ಅಪರೂಪವಯ್ಯ. ಅದು ಪಡೆಯಲಿಕ್ಕೆ ಜನ್ಮ ಬಂದಿದೆ, ಅದನ್ನು ಮಾಡಿಕೊಳ್ಳಿ ಅಂತ ತಿಳಿಸಿಕೊಡುತ್ತಾ, ಕಾತರವ ಪುಟ್ಟಿಸಿ ವಿಷಯದ ಯಾತುಧಾನರ ಮೋಹಿಸುವ ಅಂತ ಹೇಳ್ತಾ ಇದ್ದಾರೆ. ಈ ರಾಕ್ಷಸರು ಹೇಳ್ತಾರೆ, ಯಾತೂನಿ ರಕ್ಷಾಂಸಿ ದಧಾತೀತಿ ಯಾತುಧಾನಾಹ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ರಾಕ್ಷಸರಿಗೆ ಪೋಷಣೆ ಮಾಡುವವರು ಯಾತುಧಾನರು ಅಂತ ಒಂದರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನಿದು ಅಂದರೆ, ದಾಸರು ಒಂದು ಕಡೆ ಉತ್ತರ ಕೊಡುತ್ತಾರೆ, ನಾನು ನನ್ನದು ಎಂಬ ಜಡಮತಿ ಮಾನವರು ಮಾಡುವ ಏನೇನು ಕರ್ಮಗಳು ದಾನವರು ಸೆಳೆದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಕಪಿತ್ಥ ಫಲ ಭಕ್ಷಿಸಿದ ಓಲಹುದು. ಒಳಗೆ ಅಹಂಕಾರದಿಂದ ಅಂದರೆ ಭಗವಂತನ ಎಚ್ಚರವೇ ಇಲ್ಲದೆ, ಅದರಲ್ಲೂ ನಾನಾ ರೀತಿ ಸಂಕಲ್ಪ ಕಾಲಕ್ಕೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಡೋ ಕಾಲಕ್ಕೆ ನಾನೇ ಮಾಡುತ್ತೇನೆ, ಕೃಷ್ಣಾರ್ಪಣೆ ಬಿಡೋ ಕಾಲಕ್ಕೆ ದೇವರೇ ಮಾಡಿಸಿದ್ದು ಅಂತ ಈ ರೀತಿ ನಾಟಕಗಳು ಇರುತ್ತೆ. ಆ ಮಾಡುವ ಕಾಲಕ್ಕೆ ನಾನೇ ನಾನೇ ಅಂತ ಯಾರು ಮಾಡುತ್ತಾರೆ, ಅವರು ಏನು ಮಾಡಿದ್ದು ಗೊತ್ತೋ, ಆ ಮಾಡಿದ ಪುಣ್ಯವೆಲ್ಲ ಫೀಡಿಂಗ್ ಯಾರಿಗೆ, ದೈತ್ಯರಿಗೆ ರಾಕ್ಷಸರಿಗೆ ಎಲ್ಲ ಚೆನ್ನಾಗಿ ಕೊಟ್ಟು ಅವರನ್ನ ಪೋಷಣೆ ಮಾಡಿ ಚೆನ್ನಾಗಿರುವಂತೆ ನಾವೇ ಮಾಡಿದ್ದಾಗುತ್ತೆ. ನಮ್ಮ ಒಳಗಿರುವ ದೈತ್ಯರಿಗೆ ನಾವೇ ಕ್ಯಾರೆಟ್ ತಗೊಂಡು ಹೋಗಿ ದಿನಾಗೂ ಕೊಟ್ಟಂತ ಆಗುತ್ತೆ, ಏನು ನಮ್ಮ ಕಾಟ ಕೊಡ್ಲಿಕ್ಕೆ. ಆದ್ದರಿಂದ ಈ ಒಳಗಿರತಕ್ಕಂಥ ಯಾತುಧಾನರು ಅಂದ್ರೆ ಒಂದರ್ಥ ರಾಕ್ಷಸಾದಿಗಳು, ಅವರನ್ನ ಮೋಹಿಸುವ ವಿಷಯದಲ್ಲಿ ಅವರಿಗೆ ಪೋಷಣೆ ಕೊಡತಕ್ಕಂಥವರನ್ನ ಅವರನ್ನ ಇಬ್ಬರನ್ನು ಕೂಡ ವಿಷಯದಲ್ಲಿ ಮೋಹಿಸಿ ಕಾತರವ ಕುಟ್ಟಿಸಿ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಅಸಂಬದ್ಧವಾಗಿರತಕ್ಕಂಥ ಈ ಸಂಸಾರದಲ್ಲಿ ಕೆಟ್ಟ ವಿಷಯಗಳಲ್ಲಿ ಆತರ ಕೊಟ್ಟು ಮೋಹಗೊಳಿಸ್ತಾನೆ. ಅಂತಹ ಹೇಗಿದ್ದಾನಪ್ಪ ಅಂದ್ರೆ, ನಿರ್ಭೀತ ನಿತ್ಯ ಆನಂದಮಯ ನಿರ್ದೋಷ ನಿರವದ್ಯ. ಈ ಶ್ರೀಹರಿಗೆ ಪರರ ಭೀತಿ ಇಲ್ಲ, ಆನಂದಮಯನಾಗಿದ್ದಾನೆ ಅಷ್ಟೇ ಅಲ್ಲ, ಯಾವ ದೋಷ ಇಲ್ಲ. ನಿರವದ್ಯ ಅಂದರೆ ವಿಶೇಷವಾಗಿರತಕ್ಕಂಥ ಯಾವ ರೀತಿಯಾಗಿರತಕ್ಕಂಥ ಒಂದು ಅವಗುಣಗಳೂ ಇಲ್ಲದೆ ಇರುವಂತಹ ಸ್ವಾಮಿ, ಆದ ಕಾರಣ ಇಂಥ ಭಗವಂತನ ಚಿಂತನೆ ಮಾಡಿ ಎಂದರು. ಅಂದರೆ ನಮಗೆ ಯಾವಾಗ ನೋಡಿದ್ರೂ ಭಯ, ಸಾಧನೆ ಶುರುವಾಗಿಲ್ಲ ಎಂಬ ಭಯ, ಸಾಧನೆ ಶುರುವಾದಾಗ ಎಲ್ಲಾ ದೈತ್ಯರು ಹೊತ್ತುಕೊಂಡು ಹೋಗ್ತಾರೆ ಏನೋ ಎಂಬ ಭಯ, ನಮ್ಮ ಗತಿ ಏನಾಗುತ್ತೋ ಏನೋ ಎಂಬ ಭಯ, ಈ ಭಯವೆಲ್ಲ ಇದ್ದಾಗ ನಿರ್ಭಯ ಸ್ವಾಮಿ ನಮಗೆ ಭಯ ಕೊಡತಾನೆ ಎಂದು ಚಿಂತನೆ ಮಾಡಿದರೆ ಎಲ್ಲಾ ಭಯ ಹೋಗಿಬಿಡುತ್ತೆ. ಹಾಗೆ ನಿತ್ಯಾನಂದಮಯ ಭಗವಂತ ನಿತ್ಯ ಆನಂದಮಯ ಅಂತ ಚಿಂತನೆ ಮಾಡಿದರೆ ಸಾಧನೆಯಲ್ಲಿ ಸದಾ ಆನಂದಪೂರ್ವಕವಾಗಿ ಸಾಧನೆ ಆಗುವಂತೆ ಮಾಡುತ್ತಾನೆ. ನಿರ್ದೋಷ ಅಂತ ದೇವರನ್ನು ಚಿಂತನೆ ಮಾಡಿದರೆ ನಮ್ಮ ದೋಷಗಳನ್ನು ಕಲಿತಾನೆ. ಅವಧ್ಯ ನಿರವಧ್ಯ ಅಂತ ಹೇಳಿದರೆ ನಮ್ಮ ಅವಧ್ಯಗಳು ಅಂದರೆ ನಾನಾ ಅವಗುಣಗಳನ್ನೆಲ್ಲ ಕೂಡ ಭಗವಂತ ಕಳೆದು ಬಿಡ್ತಾ ಇದ್ದಾನೆ. ಈ ರೀತಿಯಲ್ಲಿ ನಮ್ಮೊಳಗಿರತಕ್ಕಂಥ ಜಗನ್ನಾಥ ವಿಠ್ಠಲನ ಗುಣಗಣಗಳನ್ನು ಅದ್ಭುತವಾಗಿ ಮನಮುಟ್ಟುವ ರೀತಿಯಲ್ಲಿ ಅದು ನಿತ್ಯವೂ ಕೂಡ ಅನುಷ್ಠಾನಕ್ಕಿಡುವ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ದಾಸರಾಯರು ತುಂಬಿದ್ದಾರೆ ಎಂಬಲ್ಲಿಗೆ ಸರ್ವ ಜೀವನ ಕಲ್ಪಸಂಧಿ ಅಥವಾ ಪಿತೃಗಣ ಸಂಧಿ ಅಥವಾ ಜೀವನ ಪ್ರಕ್ರಿಯಾ ಸಂಧಿ ಎಂಬುದು ಪೂರ್ಣಗೊಳ್ಳತಾ ಇದೆ. ಪಿತೃಪಕ್ಷ ಅಂತ ಆ ಸಂದರ್ಭವಾಗಿ ಪಿತೃಗಣ ಸಂಧಿಯನ್ನ ಹೇಳಿದ್ದಾಯಿತು. ಮುಂದೆ ಇನ್ನ ಕರುಣಾ ಸಂಧಿ ಪ್ರಾರಂಭ ಆಗುತ್ತೆ. ಮೊದಲನೇ ಸಂಧಿ ಪೂರ್ಣ ಆಗಿತ್ತು, ನಂತರ ಈ ಸಂಧಿ ಸಂದರ್ಭೋಚಿತವಾಗಿ ಹೇಳಿದ್ದಾಯಿತು, ನಂತರ ಕರುಣಾ ಸಂಧಿಯನ್ನ ಹೇಳಲಾಗುತ್ತೆ. ಅದನ್ನ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.